నరసింహోరజ్ఞానమతధ్వంత దివాకర ఏత్యమితజ్ఞానసుఖశక్తిపయోనిధి హయగ్రీవం చిదానంద విగ్రహం సదనుగ్రహం దశగ్రీవచ్చిదం శాపాన్మణిగ్రీవ విమోచనం సుగ్రీవాభయదం సమ్యగుగ్రసేన విభూచితం ఉగ్ర విగ్రహ సంతారం భక్తాభయకర గ్రహం స్వనామగ్రహనాదేవ నిరస్తగ్రహ విగ్రహం వృందావనగతం వందే బ్రహ్మ రుద్రేంద్ర వందితం. వ్యాసాయ పనాశాయ శ్రీషాయ గుణరాశయే త్రద్యాయ శుద్ధ విద్యాయ మధ్వాయ చ నమో నమః. మిథ్యాసిద్ధాంత దుర్ధ్వాంత విధ్వంసన విచక్షణ జయతీర్థాఖ్య తరణి భాసతాం నో హృదం వరి. రమారమణ సచ్చరణ పంకజోద్భవ సౌరభం జ్ఞానాక్షై లేలిహానం తం రాఘవేంద్రాళికం భజి. విష్ణుతీర్థ కల్పవృక్షో విష్ణుతీర్థస్య కామధుక్ చింతామణిర్విష్ణుతీర్థః యతీంద్ర సర్వకామదః. చింతామణిం స్వభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. శ్రీపురందర దాసాది హరిదాసవర్యేభ్యో నమః. జగదంతస్తమక్షేత్రాకసజ్ఞానచంద్రిక హరికథామృత సారాంకో జగన్నాథ గురుడుత. శ్రీశాంఘ్రిసేవకం నిత్యం భూసురాత్రికులోద్భవం వాసమాదిశిలాక్షేత్రం శేషదాస గురుం భజి. యైరహం శుకవత్ సమ్యక్ శిక్షితోస్మి కృపాబలాత్ పదవాచ్య ప్రమాణజ్ఞై సంప్రదాయార్థ కోవిదై సద్గురూణాం పదాంభోజ నఖ దీధితి చంద్రికాం మనశ్చ కోర సంసార సంతప్త సతతం పిబా దుర్మార్గా శుద్ధుతో యైశ్చ సన్మార్గే సంప్రవేశిత తాన్మే విద్యా గురూన్ వందే వదిరాజ కృపశ్రయాన్. శ్రీ ముద్దుమోహన దాస వర్యేభ్యో నమ. శ్రీ తండ్రి ముద్దుమోహన విఠల దాసరాయ గురుభ్యో నమ. శ్రీ గురు గోవింద విఠల దాసవర్యేభ్యో నమ. శ్రీ గురుభ్యో నమ. సర్వేభ్యో బ్రాహ్మణేభ్యో నమో నమ. స్వస్తిస్తు తాం అశేష సన్మంగళాని సంతు. అత్యంత శుభకరవాగిరతక్కంత దివస ఇందు అమెరికా దేశద వివిధ ప్రాంతాలలిరతక్కంత విష్ణు భక్తరు బాదరాయణాది భగవద్రూప ప్రణీత సత్శాస్త్రద తత్వద తీరుడువంతేన ఉంటల్ల ಅದನ್ನ ಜಗದ್ಗುರುವರ್ಯರಾಗಿರ್ತಕ್ಕಂಥ ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯರು ಅವರ ಅನುಯಾಯಿಗಳಾಗಿರ್ತಕ್ಕಂಥ ಸಮಸ್ತ ಯತೀಶ್ವರರು ಹಾಗೂ ದೇವತಾಂಶ ಸಂಭೂತರು ಋಷ್ಯಂಶ ಸಂಜಾತರಾಗಿರ್ತಕ್ಕಂಥ ಹರಿದಾಸವರೇಣ್ಯರು ಮತ್ತು ಇತರ ಜ್ಞಾನಿವರೇಣ್ಯರಾಗಿರ್ತಕ್ಕಂಥ ಟೀಕಾ ಟಿಪ್ಪಣಿ ಕಾರ್ಯಕಾರರಾಗಿರ್ತಕ್ಕಂಥ ಗೃಹಸ್ಥರೇ ಮೊದಲಾಗಿರ್ತಕ್ಕಂಥ ಅವರು ಏನು ಭಗವತ್ತನ ಸಾಕ್ಷಾತ್ಕಾರಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಸತ್ತತ್ವ ಅದರ ತಿರುಳು ಏನುಂಟು ಅದನ್ನ ತಮ್ಮ ಗ್ರಂಥಗಳಲ್ಲಿ ಏನು ನಿರೂಪಣೆ ಕೈದಿರುವರೋ ಅದನ್ನ ಇವತ್ತು ಸ್ವಲ್ಪ ತಿಳಿದುಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಏನು ವಿಷಯ ಅಂದ್ರೆ ಇವತ್ತಿನ ಉಪನ್ಯಾಸದ ವಿಷಯ ಜೀವಕರ್ತೃತ್ವ. ಜೀವಕರ್ತೃತ್ವ ಎರಡನೇದಾಗಿ ಅದರದೇ ಇನ್ನ ಒಂದು ವಿಧದಿಂದ ಹೇಳಬೇಕು ಅಂದ್ರೆ ದತ್ತ ಸ್ವಾತಂತ್ರ್ಯ. ಜೀವಕರ್ತೃತ್ವ ದತ್ತ ಸ್ವಾತಂತ್ರ್ಯ ಇವೆರಡು ಶೀರ್ಷಿಕೆಗಳನ್ನ ಒಳಗೊಂಡಿರ್ತಕ್ಕಂತ ಏನು ಪ್ರಮೇಯ ಅಥವಾ ತತ್ವ ಎಂಬುದು ಉಂಟು. ಅದನ್ನ ಸ್ವಲ್ಪ ನಾವು ಇವತ್ತು ತಿಳಿದುಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಅಲ್ಲಿ ನೆರೆದಿರ್ತಕ್ಕಂಥ ಶ್ರೋತೃ ವೃಂದದವರಿಗೆ ನನ್ನದೊಂದು ಸವಿನಯ ವಿಜ್ಞಾಪನೆ. ಇದು ಶಾಸ್ತ್ರದ ಅತ್ಯಂತ ತಿರುಳು, ದಿ ಕ್ರಕ್ಸ್ ಆಫ್ ಫಿಲಾಸಫಿ ಅಂತ ಕರೆಯಬೇಕಿದೆ. ಇದು ಅನೇಕರಿಗೆ ಅನೇಕ ಗೊಂದಲವನ್ನ ಉಂಟು ಮಾಡತಕ್ಕಂಥದ್ದು. ಆದರೆ ಸಮೀಚೀನ ಗುರುಕಾರುಣ್ಯ ಪ್ರೋದ್ಧುಪನಿತ, ಸಮೀಚೀನ ಜ್ಞಾನ ದೃಷ್ಟಿಯಿಂದ ಜ್ಞಾನ ದೀಪದ ಬೆಳಕಿನಲ್ಲಿ ನೋಡುವಂಥವರಿಗೆ ಗೊಂದಲವೇನೂ ಇಲ್ಲ. ಆದರೂ ಆ ಒಂದು ಮಟ್ಟಕ್ಕೆ ತಲುಪದೇ ಇರತಕ್ಕಂಥ ಸಾಧಕರಿಗೆ ಅತ್ಯಂತ ಗೊಂದಲವನ್ನ ಉಂಟು ಮಾಡತಕ್ಕಂಥ ವಿಷಯವಾಗಿದೆ ಜೀವ ಕರ್ತೃತ್ವ ಮತ್ತು ದತ್ತ ಸ್ವಾತಂತ್ರ್ಯದ ವಿಷಯದ ವಿಚಾರ ಎಂತಕ್ಕಂಥದ್ದು. ಯುದ್ಧ ಪ್ರಯುಕ್ತ ಈಗೇನು ವಿಚಾರ ವಿನಿಮಯ ಆರಂಭವಾಗಲಿದೆ, ತಾವುಗಳು ಅತ್ಯಂತ ಶ್ರದ್ಧಾನ್ವಿತರಾಗಿ ಆಸಕ್ತ ಚಿತ್ತರಾಗಿ ನಿಮ್ಮ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ಅನ್ಯತ್ರ ಹೋಗಕೊಡದೆ ಈ ಒಂದೂವರೆ ಎರಡು ತಾಸಿನ ವಿಷಯ, ಒಂದು ತಾಸು ಒಂದು ಕಾಲ ತಾಸು ಉಪನ್ಯಾಸವಾಗುತ್ತದೆ. ಆ ಬಳಿಕ ಇವತ್ತು ಉಪನ್ಯಾಸವಾದ ವಿಷಯದ ಬಗ್ಗೆ ಶ್ರೋತೃಗಳಲ್ಲಿ ಏನಾದರೂ ಸಂದೇಹವಿದ್ದರೆ ಆ ಸಂದೇಹದ ಬಗ್ಗೆ ಸಂದೇಹದ ಪ್ರಶ್ನೆ ಅದರ ಉತ್ತರವನ್ನು ಕೂಡ ಪಡೆಯಲು ಒಂದು 20 ನಿಮಿಷ ಅರ್ಧ ಗಂಟೆಯನ್ನ ಇಡಲಾಗಿದೆ. ಅದಕ್ಕಾಗಿ ಅದಕ್ಕೆ ಒಟ್ಟಿನ ಮೇಲೆ ಒಂದೂವರೆ ಒಂದು ಮುಕ್ಕಾಲು ತಾಸಿನೊಳಗೆ ಏನು ನಡೀತಕ್ಕಂಥ ಈ ಉಪನ್ಯಾಸವನ್ನ ತಾವು ಅತ್ಯಂತ ಶ್ರದ್ಧಾನ್ವಿತರಾಗಿ ಶ್ರವಣ ಮಾಡಿದೆ. ಆದರೆ ಅದರ ಫಲ ನಿಮಗೆ ಉಂಟಾಗಲು ಅವಕಾಶವಾಗ್ತದೆ, ನನ್ನ ಉಪನ್ಯಾಸಕ್ಕೂ ಸಾರ್ಥಕ್ಯ ಎಂಬುದು ಉಂಟಾಗ್ತದೆ ಎಂಬುವ ಅಭಿಪ್ರಾಯದಿಂದ ನಾನು ತಮ್ಮಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಜೀವ ಕರ್ತೃತ್ವ ಶ್ರೀಮದಾಚಾರ್ಯರ ಶಾಸ್ತ್ರ ರೀತಿಯ ಅಂದ್ರೆ ಶ್ರೀಮದಾಚಾರ್ಯರ ಶಾಸ್ತ್ರ ಅಂತ ಅಂದ ಕೂಡಲೇ ಶ್ರೀಮದಾಚಾರ್ಯ ಏನೋ ಸತ್ಶಾಸ್ತ್ರದಲ್ಲಿ ಹೇಳದೇ ಇರತಕ್ಕಂತಹ ವಿಷಯವನ್ನು ಇವತ್ತು ತಾವು ಹೊಸದಾಗಿ ಹೇಳಿದ್ದಾರೆ ಅನ್ನುವ ಅಭಿಪ್ರಾಯ ಯಾರು ತಿಳ್ಕೋಬಾರದು. ಸತ್ತತ್ವ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಏಕೈಕ ವಿಧವಾಗಿ ಇರ್ತಕ್ಕಂತಹದ್ದು, ಅದಕ್ಕೆ ಸತ್ತತ್ವ, ಅದಕ್ಕೆ ಸತ್ಯ ಎಂದು ಕರೆದಿದ್ದಾರೆ, ಅದಕ್ಕೆ ತತ್ವವಾದ ಎಂಬುದಾಗಿ ಕರೆದಿದ್ದಾರೆ. ಅದು ತ್ರಿಕಾಲ ಅಬಾಧಿತ ಸತ್ಯ, ಭೂತಕಾಲದಲ್ಲಿ ಒಂದು ರಕಾಗಿರೋದು, ವರ್ತಮಾನ ಕಾಲದಲ್ಲಿ ಹೀಗೆ ಇರೋದು, ಭವಿಷ್ಯತ್ ಕಾಲದಲ್ಲಿ ಏನಾದರೂ ಮಾರ್ಪಾಟು ಆಗೋದು ಅಂತಕ್ಕಂಥದ್ದು ಇಲ್ಲ. ಈ ಸತ್ಯ ಅಂತಕ್ಕಂಥದ್ದು ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲಿಯೂ ಏಕಪ್ರಕಾರವಾಗಿ ಇರ್ತಕ್ಕಂಥದ್ದು ಯಾವುದಿದೆಯೋ ಅದಕ್ಕೆ ಸತ್ಯ ಅಂತ ಕರೆದಿದ್ದಾರೆ. ಅದೇ ಸತ್ತತ್ವ ಎಂಬುದಾಗಿ ತಿಳಿಯತಕ್ಕಂಥ ಅದ ಕಾರಣ ಇಂಥದ್ದನ್ನ ಜಗದ್ಗುರುಗಳಾಗಿರ್ತಕ್ಕಂಥ ವಾಯುವಂಶ ಸಂಜಾತರಾಗಿರ್ತಕ್ಕಂಥ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಸಾತ್ವಿಕ ಚೇತನರ ಉದ್ಧಾರಕ್ಕೋಸ್ಕರವಾಗಿ ಪರಮ ಪ್ರಸಾದ ರೂಪತ್ವೇನ ನಮಗೆ ಕೊಟ್ಟಿದ್ದಾರೆ ತಮ್ಮ ಗ್ರಂಥಗಳ ಮೂಲಕ. ಪಾದರಾಯಣ ಅಭಿಪ್ರಾಯ ಅಥವಾ ಅನೇಕ ಜ್ಞಾನಪ್ರದ ಭಗವದ್ ರೂಪಗಳ ಅಭಿಪ್ರಾಯಕ್ಕೂ ಶ್ರೀಮದ್ ಆಚಾರ್ಯರ ಅಭಿಪ್ರಾಯಕ್ಕೂ ಎಂದೆಂದು ತುಸು ವ್ಯತ್ಯಾಸವಿಲ್ಲ ಎಂಬುದನ್ನು ನಾವು ಮೊದಲು ಧ್ಯಾನ ಮಾಡಬೇಕು. ಕಾರಣ ಈ ಜೀವ ಕರ್ತೃತ್ವ, ಜೀವನಿಗೆ ಕರ್ತೃತ್ವ ಇದೆಯೋ ಇಲ್ಲವೋ, ಇದ್ದರೆ ಎಂಥ ಕರ್ತೃತ್ವ, ಇಲ್ಲವೆಂದರೆ ಇಲ್ಲ ಎಂಬುದು ಸತ್ಯವೋ ಎಂತಕ್ಕಂಥದ್ದು ಈಗ ವಿಮರ್ಶನೆ ಮಾಡಬೇಕು ನಾವು. ಜೀವನಿಗೆ ಜೀವ ಜೀವ ಅಂದ್ರೆ ಜ್ಞಾನ ಇಚ್ಛಾ ಕ್ರಿಯಾ ಶಕ್ತಿ ತ್ರಯೋಪೇತ ಜೀವ. ಜೀವನಿಗೆ ಜೀವನ ಸ್ವರೂಪ ಅಂದ್ರೆ ಈ ಶಬ್ದಗಳು ಕೆಲವು ಹೇಳ್ತಾ ಇರ್ತೀನಿ ನಾನು, ಅದು ಚೆನ್ನಾಗಿ ಗಮನಿಸಬೇಕು ನೀವು. ಜೀವ ಅಂದ್ರೂ ಒಂದೇ, ಜೀವ ಸ್ವರೂಪ ಅಂದ್ರೂ ಒಂದೇ, ಜೀವನ ಸ್ವರೂಪದಾಗಿರ್ತಕ್ಕಂಥ ಗುಣಗಳು ಅಂದ್ರೂ ಒಂದೇ. ಹೇಗೆ ಭಗವಂತನ ವಿಷಯದಲ್ಲಿ ಗುಣ ಗುಣಿಯೋರಭೇದ, ಭಗವ ಗುಣವುಳ್ಳವನನ್ನು ಗುಣಿ ಎನ್ನದಾಗಿ ಕರೆಯುತ್ತಾರೆ ಶಾಸ್ತ್ರಕಾರರು. ಗುಣಕ್ಕೂ ಗುಣವುಳ್ಳವನಾಗಿರ್ತಕ್ಕಂಥ ಚೇತನಿಗೂ ಅಭೇದ ಭೇದ ಇಲ್ಲ, ಒಂದೇ ಅಂತ ಅರ್ಥ. ಅದರಂತೆ ಜೀವನ ಸ್ವರೂಪಭೂತವಾಗಿರ್ತಕ್ಕಂಥ ಗುಣಗಳಿಗೂ ಶಬ್ದಾರ್ಥ ಸ್ವರೂಪಭೂತ ಎಂಬ ಶಬ್ದವನ್ನ ನೋಟ್ ಮಾಡಬೇಕಿತ್ತು, ಅಂಡರ್ಲೈನ್ ಮಾಡಬೇಕು. ಜೀವನಿಗೆ ಸ್ವರೂಪದಿಂದ ಭಿನ್ನವಾಗಿರ್ತಕ್ಕಂಥ ಬೇರೆ ದೇಹಗಳು ಉಂಟು, ಆ ವಿಷಯ ಪ್ರಸಕ್ತವಲ್ಲ. ಆದ ಕಾರಣ ಜೀವನ ಸ್ವರೂಪಭೂತ ಇಂಟ್ರಿನ್ಸಿಕ್ ನೇಚರ್ ಅಂತ, ಅದು ಜೀವನ ಸ್ವರೂಪ. ಆ ಇಂಟ್ರಿನ್ಸಿಕ್ ನೇಚರ್ ಒಳಗಿರ್ತಕ್ಕಂಥ ಗುಣಗಳು ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್, ಅದು ಸ್ವರೂಪಭೂತವಾಗಿರ್ತಕ್ಕಂಥದ್ದು. ಅವುಗಳಿಗೂ ಸ್ವರೂಪ ಜೀವನಿಗೂ ಭೇದವಿಲ್ಲ ಎಂತಕ್ಕಂಥದ್ದು ಮತ್ತೆ ತಿಳ್ಕೋಬೇಕು. ಅದಕ್ಕಿಂತ ಜೀವ ಸ್ವರೂಪ, ಆ ಜೀವ ಸ್ವರೂಪದೊಳಗೆ ಏನು ಜೀವ ಸ್ವರೂಪ ಎಂತಹ ಗುಣಗಳು ಅಥವಾ ಎಂತಹ ಲಕ್ಷಣದಿಂದ ಇರತಕ್ಕಂಥದ್ದಾಗಿದೆ ಎಂಬುವ ವಿಚಾರ ಮಾಡಿದಾಗ ಜೀವನಿಗೆ ಜ್ಞಾನ ಶಕ್ತಿ ಜ್ಞಾನ ಅಂತಕ್ಕಂಥದ್ದು ಉಂಟು. ಸ್ವರೂಪಭೂತ ಅದೊಂದೇ, ಆಗಂತುಕ ಬೇರೆ ಕಡೆಯಿಂದ ಬರ್ತಕ್ಕಂಥದ್ದಲ್ಲ, ಬೇರೆಯವರಿಂದ ಕೊಡಲ್ಪಟ್ಟಂತದ್ದಲ್ಲ. ಜೀವನ ಸ್ವರೂಪ ತನ್ನದೇ ಆದ ಸ್ವರೂಪಭೂತವೇ ಆಗಿರ್ತಕ್ಕಂತಹ ಜೀವನ ಜ್ಞಾನ ಅಂಥದ್ದೇ ಜೀವನ ಇಚ್ಛೆ. ಜ್ಞಾನ ಇಚ್ಛೆಗಳಿಗೆ ಅನುಗುಣವಾಗಿರ್ತಕ್ಕಂತಹ ಜೀವ ಪ್ರಯತ್ನ, ಇವು ಮೂರೂ ಜೀವನಲ್ಲಿ ಉಂಟು ಎಂಬುದನ್ನ ಚೆನ್ನಾಗಿ ಕೇಳ್ಕೋಬೇಕು. ಇವು ಮೂರು ಉಳ್ಳವನೇ ಜೀವ ಎಂದು ಕರೆದಿದ್ದಾರೆ. ಇದು ಒಂದು ಕಡೆ ಭಾಗ ಮನಸ್ಸಿನ ಇಟ್ಟುಕೊಂಡಿದ್ದೆವು. ಈಗ ಪ್ರಕೃತ ಕರ್ತೃತ್ವ, ಕರ್ತೃತ್ವ ಅಂದ್ರೆ ಏನರ್ಥ, ಯಾವುದಾದರೂ ಒಂದು ಕಾರ್ಯವನ್ನ ನಿರ್ವಹಣೆ ಮಾಡತಕ್ಕಂತಹ ಶಕ್ತಿಗೆ ಕರ್ತೃತ್ವ ಅಥವಾ ಕರ್ತೃತ್ವ ಶಕ್ತಿ ಅಂತ ಕಂಡಿದ್ದಾರೆ. ಒಬ್ಬರು ಒಂದು ಕೆಲಸ ಮಾಡುತ್ತಾ ಇದ್ದಾರೆ ಅಂದ್ರೆ ಅವನಿಗೆ ಆ ಕೆಲಸ ನೆರವೇರಿಸುವುದರಲ್ಲಿ ಶಕ್ತಿ ಇದ್ರೆ ತಾನು ಕೆಲಸ ಮಾಡುವುದು. ಶಕ್ತಿ ಇದೆ, ನಾನು ಇಂತಹ ಕೆಲಸವನ್ನು ಮಾಡುತ್ತಾ ಇದ್ದಾನೆ ಅಂತಂಬುವ ಜ್ಞಾನ ಪರಿಜ್ಞಾನ ತಿಳುವಳಿಕೆ ನಾಲೆಡ್ಜ್ ಅಂತಂಬೋದಿರಬೇಕಲ್ಲ, ಅದಕ್ಕೆ ಜ್ಞಾನ ಅಂತ ಕರೆದಿದೆ. ಇಂತಹ ಕೆಲಸವನ್ನ ಇಂತಹ ಉದ್ದೇಶಕ್ಕೋಸ್ಕರವಾಗಿ ನಾನು ಮಾಡುತ್ತಾ ಇದ್ದೇನೆ, ಅದು ಮಾಡಬೇಕು ಮಾಡಬೇಕು ಅಂತಕ್ಕಂಥ ಇಚ್ಛಾ ಇರುತ್ತೆ. ಆದ ಕಾರಣ ಜೀವನಿಗೆ ಕರ್ತೃತ್ವ ಶಕ್ತಿ, ಕರ್ತೃತ್ವ ಎಂದರೆ ಕರ್ತೃತ್ವ ಎಂದ ಮೊದಲು ಕರ್ತೃತ್ವ ಎಂದರೆ ಯಾವುದಾದರೊಂದು ಕಾರ್ಯವನ್ನ ನಿರ್ವಹಣೆ ಮಾಡತಕ್ಕಂತಹ ಶಕ್ತಿ ಎಂಬುದಾಗಿ ಸಾಮಾನ್ಯವಾಗಿ ತಿಳ್ಕೋಬಹುದು. ನಾವು ಈ ವಿಧವಾಗಿರ್ತಕ್ಕಂತಹ ಕ್ರಿಯಾಶಕ್ತಿ ಜಲ ಪದಾರ್ಥಗಳಲ್ಲಿಲ್ಲ, ಚೇತನರಿಂದ ಭಿನ್ನವಾಗಿರ್ತಕ್ಕಂತಹ ಜಲ ಪದಾರ್ಥಗಳಲ್ಲಿ ಇಂತಹ ಕರ್ತೃತ್ವ ಶಕ್ತಿ ಇಲ್ಲ. ಅದು ಜಲ ಪದಾರ್ಥ, ಅದು ಜ್ಞಾನ ಇಚ್ಛಾ ಕ್ರಿಯಾಶಕ್ತಿಗಳು ಇರ್ತಕ್ಕಂತಹ ದಿನದ ಜಲ ಪದಾರ್ಥಗಳಿಲ್ಲ. ಅತಯೇವ ಅದಕ್ಕಾಗಿ ಅದಕ್ಕಾದ ಕಾರಣದಿಂದ ಜಲದಿಂದ ಭಿನ್ನ ಜೀವ ಅಥವಾ ಚೇತನ ಅಂತ ಈ ಪ್ರಕಾರ ಡಿಫರೆನ್ಶಿಯೇಟ್ ಮಾಡಿ ತಿಳ್ಕೋಬೇಕು. ಅದು ಜಲದಲ್ಲಿ ಏನಿದೆ, ಜಲದಲ್ಲಿ ಪರಿಣಾಮಕಾರಿ ಪರಿಣಾಮವನ್ನು ಹೊಂದತಕ್ಕಂತಹ ಶಕ್ತಿ ಜಲದ ಆಯಾ ಜಲಗಳ ಸ್ವರೂಪಭೂತ. ಉದಾಹರಣಾರ್ಥವಾಗಿ ಹಾಲಿದೆ, ಹಾಲಂದ ಹಾಲಿನಲ್ಲಿ ಮಜ್ಜಿಗೆ ಅಥವಾ ಮೊಸರು ಬೆರೆಸಿದ್ರೆ, ಮಜ್ಜಿಗೆ ಬೆರೆಸಿದ್ರೆ ಹಾಲು ಹೆಪ್ಪುಗೊಂಡು ಮೊಸರಾಗುತ್ತದೆ. ಹಾಲು ಹೋಗಿ ಮೊಸರು ಆಗಿ ಪರಿಣಾಮಗೊಳ್ತಕ್ಕಂಥದ್ದು ಏನು ಒಂದು ಶಕ್ತಿ ಉಂಟಲ್ಲ, ಗುಣ ಉಂಟಲ್ಲ, ಅದು ಹಾಲಿನ ಹಾಲು ಅಂತಕ್ಕಂತಹ ಜನ ಪದಾರ್ಥದ ಸ್ವರೂಪಭೂತ ಅಂತ ತಿಳ್ಕೋಬೇಕು. ಅದ ಕಾರಣ ಜನದಲ್ಲಿ ಏನಿದೆ ಅಂತ ಆಯ್ತು, ಪರಿಣಾಮಕಾರಿ ಆಗ್ತಕ್ಕಂಥ ಪರಿಣಾಮವನ್ನು ಹೊಂದಿರ್ತಕ್ಕಂಥ ಸ್ವರೂಪಭೂತ ಗುಣಧರ್ಮ ಜನ ಪದಾರ್ಥಗಳಲ್ಲಿ ಉಂಟೇ ಹೊರತು ಚೇತನಲ್ಲಿ ಇದ್ದಂತೆ ಇರುವಂತೆ ಜ್ಞಾನ ಇಚ್ಛಾ ಕ್ರಿಯಾ ಶಕ್ತಿಗಳು ಇರುವುದಿಲ್ಲ ಎಂಬುದು ತಿಳ್ಕೋಬೇಕು. ಇಲ್ಲ ಏನು ಕರ್ತೃತ್ವ ಅಂತಂಬುದು ಪಾಣಿನಿ ಋಷಿಗಳು ಹೇಳ್ತಾ ಇದ್ದಾರೆ. ಪಾಣಿನಿ ಅಂತಕ್ಕಂಥದ್ದು ವ್ಯಾಕರಣ ಶಾಸ್ತ್ರವನ್ನು ರಚನೆ ಮಾಡಿರ್ತಕ್ಕಂತಹ ಮಹಾನುಭಾವರು, ಆ ಪಾಣಿನಿ ಸೂತ್ರಗಳು ಅಂತಕ್ಕಂಥದ್ದು ಉಂಟು. ಅದರ 1-4-54 ಸೂತ್ರ ಸೂತ್ರದೊಳಗೆ ಸ್ವತಂತ್ರ ಕರ್ತ, ಕರ್ತ ಅಂತಕ್ಕಂತಹ ಶಬ್ದವನ್ನ, ಕರ್ತ ಅಂತಕ್ಕಂಥದ್ದನ್ನ ಡಿಫೈನ್ ಮಾಡ್ತಾರ. ಏನದು ಸ್ವತಂತ್ರ ಕರ್ತ, ಕರ್ತ ಅಂತ ಆಗಬೇಕಾದ್ರೆ ಅವರಿಗೆ ಸ್ವಾತಂತ್ರ್ಯ ಇರಬೇಕು. ಸ್ವಾತಂತ್ರ್ಯ ಎಂಬುವ ಗುಣಧರ್ಮ ಉಳ್ಳಂತಹದೇ ಕರ್ತೃತ್ವ. அம்போஹிப்ராயன் பொறுத்தாகின்றார். சுதந்திர கர்த்தம், இந்த கர்த்தத்துவம் பிரதி சுவாதந்திரம் அம்போது இன்னொரு வாக்கியம் இத்தியாதி வாக்கியங்களும் இந்த இத்தியாதி வாக்கியங்கள் நான் விசாரம் ஆடினால் அபாத்த அந்த மேலே மேலே தோற்றக்கன்றாது ஏனோ அந்த ஜீவனுக்கு சொல் கத்து ஜீவனை கத்துவம் இதே என்று ஒப்புக்கொண்ட பழிக்க மத்த சொல்பாதரோ கர்த்தத்துவன் நிர்வகிசுவதற்கன்ற சுவாதந்திரமும் கூட இதிலேவே போன்றம்போ பிரமைய அவகாசம் ஆகுதாயுது. பிரமை எம்ப சப்தம் ஆகுதா இது அது ஏன் பிரமை ஆகுதோ அல்லது முந்தைய பிரமாணங்களிந்த நான் விசாரம் மாடிதாக அது ஸ்பஷ்டவாக நன்கு ஆதிஷ்டி ஈக அதுக்காக இன்னொன்று அதே பிரகார பகவத்கீதையில் ஜெகதொடையனாகிருத்தக்கா ஸ்ரீகிருஷ்ண பிரபு ஒன்று மாத்து ஹெல்த்தா இருந்தான் கர்மண்யேவாதி காரஸ்தே மா பலேஷு கதா ஜே அர்ஜுனா நிலகே கர்மமாறு நிலகே என்று ஜீவனன் உத்தேசித்து கேட்டக்கந்த மாசு அர்ஜுனன மூலக ஜீவனை உபதேசம் திருக்கோவேக கர்மண்யேவ இயலக்கான பேர் ஆகிவிட்டான் கர்ம மாறுவதல்லியேவே நினைக்கு அதிகாரா கர்ம ஆத பலிக்க ஏனு பல பிராப்தி உண்டோ பலதல்லி நினைக்கு அதிகாரம் இல்லாம கர்மண்யேவாதிகாரஸ்தே மா பலேஷு கதை மாத நெய்யத்த நெகட்டிவ் மீனிங் அர்த்தம் பதாசரி எல்லெந்து எல்லெல்லு கூட நினைக்கு பலதல்லி அதிகாரம் இல்ல அந்தேத்து கர்ம மாடுவதல்ல அதிகாரம் இது என்ற கிருஷ்ணன மாத்து மேலே போட்டக்கு ஒரு கர்ம மாடலுக்கு அதிகாரம் இது என்று அது எந்த அதிகாரா சுதந்திரவாகி கர்மவன்ன எசகுவதற்கு இருக்கின்ற அதிகாரவோ அதுவா அல்லவோ அது ஜிஜ்ஞாசம் மாடல காலக்கு குறித்தாகுது ஏனோ கிருஷ்ணன ஈ மாத்தின அல்லி ஒதுகிருத்தக்கந்த ரகசியம் தக்கந்த ஒன் எரணு ಮತ್ತೆ ಕರ್ಮ ಮಾಡಲಿಕ್ಕೆ ಅಧಿಕಾರ ಇದ್ದು ಕರ್ಮ ಮಾಡದೆ ಬಳಿ ಕರ್ಮ ಮಾಡಿದಾಗ ಬಳಿಕ ಫಲ ಯಾಕಿಲ್ರಿ ಪ್ರಪಂಚದಲ್ಲಿ ಕಂಡದೆ ಒಂದು ಕರ್ಮ ನಮ್ಮ ಅನುಭವಕ್ಕೇ ಇದೆ ನಾ ಒಂದು ಕರ್ಮ ಮಾಡಿ ಮಹಾಪ್ರಯತ್ನದಿಂದ ಒಂದು ಕರ್ಮವನ್ನು ಮಾಡಿ ಆ ಕರ್ಮದ ಫಲವನ್ನ ಅನುಭವಿಸಿದ್ದು ಉಂಟು ಮತ್ತೆ ಅದರೊಟ್ಟಿಗೆ ಕರ್ಮವನ್ನು ಎಷ್ಟು ಮಹಾಪ್ರಯತ್ನದಿಂದ ಎಷ್ಟು ಹೇಗೆ ಮಾಡಬೇಕು ಹಾಗೆ ಮಾಡಿದರೂ ಕೂಡ ನಾವು ನಿದ್ದೆ ನಾವು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂತ ಫಲಗಳು ಆಗದಿದ್ದು ಕೂಡ ಕಂಡು ಬಂದಿದೆಯಲ್ಲ ಹೀಗೆ ಗೊಂದಲ ಕಾಣಿಸ್ತಾ ಇದೆ ನನಗೆ ಆ ಗೊಂದಲ ಪರಿಹಾರ ಆಗಬೇಕೀಗ ಅದಕ್ಕಾಗಿ ಪ್ರಯತ್ನ ಇನ್ನು ವಿಷ್ಣು ರಹಸ್ಯವೇ ಮೊದಲಾಗಿರ್ತಕ್ಕಂಥ ಗ್ರಂಥಗಳ ಮೂಲಕ ಬಾದರಾಯನ ದೇವರು ತನ್ನ ಸ್ವರೂಪಭೂತವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಹಂಚಿಕೊಟ್ಟಿದ್ದಾನೆ ಜೀವರಾಶಿಗಳಿಗೆ. ಲಕ್ಷ್ಮೀದೇವಿಗೆ ಇಷ್ಟು ತನ್ನಲ್ಲಿ ಇಷ್ಟಿಟ್ಟುಕೊಂಡ, ಲಕ್ಷ್ಮೀದೇವಿಗೆ ಇಷ್ಟು ಕೊಟ್ಟ, ಅಲ್ಲಿದ್ದ ಬ್ರಹ್ಮದೇವರಿಗಿಷ್ಟು, ವಾಯುದೇವರಿಗಿಷ್ಟು, ರುದ್ರದೇವರಿಗಿಷ್ಟು, ಇಂದ್ರದೇವರಿಗಿಷ್ಟು, ಉಳುಕಿ ತತ್ವಾಭಿಮಾನಿ ದೇವರಿಗೆ ಸಮಸ್ತ ಜೀವರಿಗಿಷ್ಟು, ಅಲ್ಲಿದ್ದ ದೈತ್ಯ ವರ್ಗಕ್ಕಿಷ್ಟು ಎಂಬುದಾಗಿ ವಿಷ್ಣು ರಹಸ್ಯದಲ್ಲಿ ಅದರಲ್ಲಿರದೆ ನಂಬರ್ ಕೊಟ್ಟು ಈ ಪ್ರಕಾರ ಸ್ವಾತಂತ್ರ್ಯ ದಾನವನ್ನ ಅಲ್ಲಿ ಏನದೇ ಹೇಳಿ ಹೇಳಿದ್ದಾರೆ. ಮತ್ತೆ ಈ ಪ್ರಕಾರ ಸ್ವಾತಂತ್ರ್ಯ ಕೊಟ್ಟ ಅಂತ ಹೇಳ್ತಾ ಇದ್ದಲ್ಲ, ಸ್ವಾತಂತ್ರ್ಯ ಕೊಟ್ಟಬೇಕಾಗಿರ್ತಲ್ಲ, ಸ್ವಾತಂತ್ರ್ಯ ಕೊಟ್ಟಬೇಕು, ಕೊಟ್ಟಿರ್ತಕ್ಕಂತ ಸ್ವಾತಂತ್ರ್ಯವನ್ನು ನಾವು ಜೀವರಾಶಿಗಳು ಬಳಸಿಕೊಂಡು ಏನಾದರೂ ಮಾಡಬಹುದು, ಏನಾದರೂ ಬಿಡಬಹುದು, ಏನಾದರೂ ಫಲವನ್ನು ನಾವು ಹೊಂದಬಹುದು ಅಂತಕ್ಕಂಥದ್ದು ನಮಗೆ ಆಪಾತದ ಮೇಲೆ ನೋಟಕ್ಕೆ ತೋರ್ತಕ್ಕಂತಹ ವಿಷಯವಾಗಿದೆ. ಆದ ಕಾರಣ ಈ ವಿಷಯವನ್ನು ಚೆನ್ನಾಗಿ ಕೂಲಂಕಷವಾಗಿ ಡಿಸ್ಕಸ್ ಮಾಡಬೇಕೀಗ. ಇನ್ನ ಈ ಕರ್ತೃತ್ವ ಅಂತಕ್ಕಂಥದ್ದು ಎಂಥದ್ದು, ಸ್ವತಃ ಆಚಾರ್ಯರು ತತ್ವ ಸಂಚಾರದೊಳಗೆ ಒಂದು ಮಾತು ಹೇಳ್ತಾರೆ, ಎರಡನೇ ತತ್ವ ಇರ್ತಕ್ಕಂಥದ್ದು ಒಂದು ಸ್ವತಂತ್ರ ಸ್ವತಂತ್ರ ಅಸ್ವತಂತ್ರ ಅಂತೇಳಿ, ಸ್ವತಂತ್ರ ಅಥವಾ ಅಸ್ವತಂತ್ರ ಅಂತಕ್ಕಂಥ ತತ್ವಂ ದ್ವಿಧ ವಿಷ್ಯತೆ ಅಂತ ಹೇಳ್ತಾರೆ ಜನ. ಎರಡೇ ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ಹೇಳಿದ್ದಾರೆ. ಆದ ಕಾರಣ ಈ ತತ್ವ ಇದು ಸ್ವತಂತ್ರ ತತ್ವ ಅಂತಕ್ಕಂಥ ಅವನು ಭಗವಂತ. ಭಗವಂತನ ಒಬ್ಬನ ಬಿಟ್ಟು ಉಳಿಕಿ ತತ್ವಗಳೆಲ್ಲವೂ ರಮಾದೇವಿ ಹಿಡ್ಕೊಂಡು ಈ ಆಕೆ ನಿತ್ಯ ಮುಕ್ತಳು, ಜೀವಕೋಟಿ ಪ್ರವಿಷ್ಠಳಲ್ಲ, ಒಂದು ದೃಷ್ಟಿಯಿಲ್ಲ, ಈಶಕೋಟಿ ಪ್ರವಿಷ್ಠಳಾಗಿದ್ದಾಳೆ ತಾಯಿ. ಅವಳನ್ನ ಹಿಡಿದುಕೊಂಡು ತೃಣ ಪಿಬೀರಕ ಚೇತನರಾಗಲಿ ಅನುರೂಪದಲ್ಲಿರ್ತಕ್ಕಂತಹ ಜನ ಪದಾರ್ಥಗಳಿಗಾಗಲಿ ಎಲ್ಲವೂ ಅಸ್ವತಂತ್ರ ತತ್ವಗಳು ಎಂಬುದಾಗಿ ನನಗೆ ಶಾಸ್ತ್ರ ಹೇಳ್ತಾ ಇದೆ. ಆದ ಕಾರಣ ಸ್ವತಂತ್ರವಾಗಿರ್ತಕ್ಕಂಥ ಕರ್ತೃ ಭಗವಂತ, ಅಸ್ವತಂತ್ರವಾಗಿರ್ತಕ್ಕಂಥ ಕರ್ತೃ, ಅಸ್ವತಂತ್ರವಾಗಿರ್ತಕ್ಕಂಥ ಕರ್ತೃ ಅಂದ್ರೆ ಒಂದೇ ಪರಾಧೀನ ಕರ್ತೃತ್ವವುಳ್ಳವನು ಜೀವ ಅಂದ್ರು ಒಂದೇ ದೇವರು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಸರ್ವಜ್ಞ ಪೂರ್ಣ ಕಾಮ ಸ್ವತಂತ್ರ ಅವರು ಯಾರಿಗೂ ಆನ್ಸರಬಲ್ ಅಲ್ಲ ಅವನು ಭಗವಂತ ಆನ್ಸರಬಲ್ ಅಲ್ಲ ಅಂತೇಳಿ ಹೇಗೆ ಬೇಕಾದ್ರೂ ಹಾಗೆ ಮಾಡ್ತಾನೆ ಅಂತ ತಿಳ್ಕೋಬಾರದು. ಅವನು ಸತ್ಯ ಸಂಕಲ್ಪ ಸರ್ವಜ್ಞ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಕರುಣಾ ವನಧಿ ಇತ್ಯಾದಿ ಸಲ್ಲಕ್ಷಣಗಳು ಸದ್ಗುಣಗಳಿಂದ ವಿಶಿಷ್ಟನಾಗಿರ್ತಕ್ಕಂಥ ಭಗವತ್ತತ್ವ ಇದ್ದ ಪ್ರಯುಕ್ತ ಅದು ತನಗೆ ಹೇಗೆ ಬೇಕೋ ಹಾಗೆ ಮಾಡ್ತಾನೆ ಅಂತಂಬ ಅಭಿಪ್ರಾಯಕ್ಕೆ ನಾವು ಲೌಕಿಕದೊಳಗೆ ನಿರಂಕುಶ ಕಿರಂಟ್ ಅಂತ ಕರೀತಾ ಇದ್ದಾರೆ ನೋಡಿ. ನಿರಂಕುಶ ಪ್ರಭುತ್ವವುಳ್ಳವರು ಹೇಗೆ ಬೇಕಾದ್ರೂ ತಾರುವ ಧರ್ಮವೋ ಅಧರ್ಮವೋ ನನಗೆ ತೋರಿದ್ದೇ ಧರ್ಮ ಅಂತ ಇದ್ದಾರೆ. ಆ ಪ್ರಕಾರ ಅಲ್ಲ ಭಗವಂತ ಎಂಬುದನ್ನು ಮೊದಲು ತಿಳಿಸಕ್ಕೆ ಮಾಡ್ಕೋಬೇಕು. ಆದ ಕಾರಣ ಏನಾಗ್ತದೆ ಶಾಸ್ತ್ರ ಅಂತ ಹೇಳಿದ್ದಂತಂದ್ರೆ ಪ್ರಮಾಣಗಳನ್ನು ಕೂಡ ಅಲ್ಲಿಂದ ಉದಾಹರಿಸ್ತೀನಿ ನಾನು. ಎಲ್ಲವೂ ಪ್ರಮಾಣ ಶ್ರಮಿತ, ಎಲ್ಲವಕ್ಕೂ ಈಗಲೇ ಪ್ರಮಾಣ ಇತ್ತಂತ ಕೂತ್ಕೊಂಡೆ ಪ್ರಮೇಯಲ್ಲೇ ನಿಂದಿರ್ತೇನೆ. ಆದಷ್ಟು ಪ್ರಮೇಯ ಪ್ರಮಾಣಗಳನ್ನ ಉದಾಹರಿಸತಕ್ಕಂತಹ ಪ್ರಸಂಗ ಬಂದ ಕಾಲಕ್ಕೆ ಅವಶ್ಯ ವ್ಯಾಸ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯ ಪ್ರಮಾಣ ಉದಾಹರಣೆ ಮಾಡ್ತೀನಿ. ಇನ್ನು ಮುಂದಿನ ಉಪನ್ಯಾಸ ಇವತ್ತು ಸಾಯಂಕಾಲ ಇಲ್ಲಿಂದ ನಮಗೆ ಸಾಯಂಕಾಲ ಇವತ್ತು ಮಾಡ್ತಕ್ಕಂಥ ಸಾಯಂಕಾಲ ಮಾಡ್ತಕ್ಕಂಥ ಉಪನ್ಯಾಸ ನಾಳೆ ಬೆಳಿಗ್ಗೆ ಭಾನುವಾರ ನಮಗೆ ಇಲ್ಲಿ ಮಾಡ್ತಕ್ಕಂಥ ಉಪನ್ಯಾಸದಲ್ಲಿ ವ್ಯಾಸ ಸಾಹಿತ್ಯದೊಳಗೆ ಇವತ್ತೇನು ಈ ಒಂದು ಉಪನ್ಯಾಸದೊಳಗೆ ಏನು ಪ್ರಮೇಯ ಪ್ರಣೀತವಾಗುತ್ತಾ ಇದೆ ಈಗ ಇದಕ್ಕೆ ಉಪಸ್ತಂಭಕವಾಗಿ ಇದಕ್ಕೆ ಆಧಾರಭೂತವಾಗಿ ಇದು ಪ್ರಮಾಣ ಪ್ರಮಿತವಾಗಿದೆ ಅಂತಕ್ಕಂಥ ಅದನ್ನು ತೋರಿಸತಕ್ಕಂಥ ವ್ಯಾಸ ಸಾಹಿತ್ಯಗತ ಪ್ರಮಾಣಗಳು ಹಾಗೂ ದಾಸ ಸಾಹಿತ್ಯಗತ ಹೇರಳ ಪ್ರಮಾಣಗಳನ್ನ ಇನ್ನು ಎರಡು ಉಪನ್ಯಾಸಗಳಲ್ಲಿ ಈಗಿನ ಉಪನ್ಯಾಸ ಮುಗಿದೆ ವಿಷಯ ಪ್ರಮೇಯ ಅನುವಾದ ಮುಗಿದೇ ಇದ್ರೆ ಸಾಯಂಕಾಲ ಉಪನ್ಯಾಸದಲ್ಲಿ ಪ್ರಮೇಯ ಅನುವಾದವನ್ನು ಮುಂದುವರಿಸಿ ಉಳಿಕೆ ಸಮಯದಲ್ಲಿ ಏನದೇ ಪ್ರಮಾಣಗಳನ್ನು ನಿಮಗೆ ಕೊಡ್ತಾ ಪ್ರಮಾಣಗಳನ್ನು ನೀವು ನೋಟ್ ಮಾಡಿಕೋಬಹುದು. ಯಾಕಂದ್ರೆ ಯಾರಾದರೂ ಕೇಳಿದ್ರೆ ನಿಮಗಾದರೂ ಪುನಃ ಚರ್ಚೆ ಮಾಡಬೇಕು ಜಿಜ್ಞಾಸೆ ಮಾಡಬೇಕು ಅಥವಾ ಯಾತ್ರೆಗಳನ್ನು ಓದಬೇಕು ಅಧ್ಯಯನ ಆಗಿರೋದನ್ನು ಮಾಡಬೇಕು ಅಂದ ಕಾಲಕ್ಕೆ ಈ ಪ್ರಮಾಣಗಳು ಎಲ್ಲಿವೆ ಎಂಬುದು ಹುಡುಕಿ ಬಿಟ್ಟು ಆಗ ಅಲ್ಲಿ ಪ್ರಸಕ್ತವಾಗಿರ್ತಕ್ಕಂತಹ ವಿಷಯವನ್ನ ಸರಿಯಾಗಿ ಅವಗಾಹನ ಮಾಡಿಕೊಳ್ಳಲಿಕ್ಕೆ ಅವಕಾಶವಾಗ್ತದೆ. ಆ ದೃಷ್ಟಿಯಿಂದ ಪ್ರಮಾಣಗಳು ನಾನು ಕೊಡ್ತೀನಿ, ಪ್ರಮಾಣಗಳನ್ನ ಹೇಳಿಲ್ಲ ಅಂತ ತಾವು ತಿಳ್ಕೋಬಾರದು. ಈ ದೃಷ್ಟಿಯಿಂದ ಅದಕ್ಕೆ ಏನಾಯ್ತೀಗ ಜೀವನ ಸ್ವರೂಪದೊಳಗೆ ಜ್ಞಾನ ಇಚ್ಛಾ ಕ್ರಿಯಾ ಶಕ್ತಿಗಳುಂಟು. ಇಂಥ ಉಳ್ಳವನೇ ಉಳ್ಳವನಿಗೆ ಕರ್ತೃ ಅಂತ ಕರಿತಾ ಇದ್ದಾರೆ. ಈ ಜೀವ ಅಂತಕ್ಕಂಥ ಅಥವಾ ಚೇತನಾಗಿರ್ತಕ್ಕಂಥ ಈ ಜೀವ ಜಡದಿಂದ ಭಿನ್ನ ಅಂತ ಇಷ್ಟು ಸ್ಪಷ್ಟ ಮಾಡಿ ಆಯಿತು. ಮತ್ತು ಕರ್ತೃತ್ವದಲ್ಲಿ ಸ್ವಾತಂತ್ರ್ಯ ಇರಬೇಕು ಅಂತ ಪಾಣಿನಿ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಈಗ ಸಮಾನ ಮತ್ತು ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಟು ಕದಾಚನ ಅಂತ ಅದೇ ಕರ್ಮ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ ಕೃಷ್ಣ ಸ್ಪಷ್ಟ ಹೇಳ್ತಾ ಇದ್ದಾನೆ. ಅದು ಎಂತ ಅಧಿಕಾರ ಅಂತಕ್ಕಂಥದ್ದಿದೆ. ಕರ್ತೃತ್ವ ಶಕ್ತಿಯನ್ನು ಒಪ್ಪಿಕೋಬೇಕು ಮೊದಲು. ಯಾಕೆ ಬ್ರಹ್ಮಸೂತ್ರದೊಳಗೆ ಶ್ರೀಮದ್ ಬ್ರಹ್ಮಸೂತ್ರ ವಾಕ್ಯದಲ್ಲಿ ಶ್ರೀಮದ್ ಆಚಾರ್ಯರು ಎರಡನೇ ಪಾದ ಮೂರನೇ ಅಧ್ಯಾಯ ಹದಿನೇಳನೇ ಜೀವ ಕರ್ತೃತ್ವಾಧಿಕರಣದೊಳಗೆ ಸುಮಾರು 10 ಜೀವ ಕರ್ತೃತ್ವ ಪರವಾಗಿರ್ತಕ್ಕಂಥ ಸೂತ್ರಗಳನ್ನ ಚೆನ್ನಾಗಿ ಕುಲಂಕಷವಾಗಿ ವಿಚಾರ ವಿನಿಮಯ ಮಾಡಿದ್ದಾರೆ. ಓಂ ಕರ್ತ ಶಾಸ್ತ್ರಾರ್ಥವತ್ವ ಇತ್ಯಾದಿ ಸೂತ್ರಗಳನ್ನು ಒಳಗೊಂಡು ಅದರೊಳಗೆ 10 ಸೂತ್ರಗಳೊಳಗೆ 4 ಸೂತ್ರಗಳು ಜೀವನಿಗೆ ಕರ್ತೃತ್ವವಿದೆ ಎಂಬುದಾಗಿ ಉಪಕ್ರಮ ಸೂತ್ರಗಳು. ಇನ್ನ ನಾವು ಅದಾದ ಬಳಿಕ 5-8 ಇರ್ತಕ್ಕಂತಹ ಸೂತ್ರಗಳು, ಆ 4 ಸೂತ್ರಗಳಲ್ಲಿ ಜೀವನಿಗೆ ಕರ್ತೃತ್ವ ಇದ್ದರೂ ಅದು ಅನಿಯಮ, ಒಬ್ಬರು ಸೋತ್ತಮನ ನಿಯಮನಕ್ಕೆ ಒಳಪಟ್ಟದ್ದು. ಜೀವ ಅಸ್ವತಂತ್ರನಾಗಿರ್ತಕ್ಕಂಥವನು ಆ ಜೀವಂತ ಕರ್ತೃತ್ವ ದೇವರ ಅಧೀನವಾಗಿದೆ ಎಂಬುದನ್ನು 4 ಸೂತ್ರಗಳಲ್ಲಿ ಹೇಳಿ ಇನ್ನು ಕೊನೆಗೆ 2 ಸೂತ್ರಗಳ ಸಿದ್ಧಾಂತ ಮಾಡಿಬಿಟ್ಟೆ. ಸರ್ವ ದೇಶ ಸರ್ವಕಾಲ ಸರ್ವಾವಸ್ಥೆಯಲ್ಲಿಯೂ ಸಮಸ್ತ ಜೀವರಾಶಿಗಳು ಭಗವದೈಕ ಅಧೀನರು. ಅವರ ಜೀವರಾಶಿಗಳ ಸ್ವರೂಪ ಸತ್ತಾ ಪ್ರಮಿತಿ ಇಚ್ಛಾ ಇತ್ಯಾದಿಗಳು ಸದಾ ಕಾಲದಲ್ಲಿ ಸರ್ವದ ಬಿಂಬರೂಪಿಯಾಗಿರ್ತಕ್ಕಂತಹ ಭಗವಂತನ ಅಧೀನಕ್ಕೆ ಒಳಪಟ್ಟಿವೆ ಎಂಬುದನ್ನ ಆ ಸಿದ್ಧಾಂತ ಮಾಡ್ತಾರೆ ಶ್ರೀಮದ್ ಆಚಾರ್ಯರು. ಅಂತ ಹತ್ತು ಸೂತ್ರಗಳನ್ನ ಅವ್ರು ಚೆನ್ನಾಗಿ ಕೊಡುವಂತ ಸಭಾಗ ಬ್ರಹ್ಮಾಚಾರ್ಯ ಅಂತೇವೆ. ಅವು ಏನಂತಂಬುದು ಗುರುಮುಖೇನ ಅಧ್ಯಯನ ಕ್ರಮದಲ್ಲಿ ತಿಳ್ಕೊಳ್ತಕ್ಕಂತಹ ವಿಷಯಗಳು. ಅದರಲ್ಲಿ ಕೇಳಿಕೊಂಡು ಒಂದು ತಾಸು ಎರಡು ತಾಸಲ್ಲಿ ಹೇಳಿದ್ರು ಸ್ಪಷ್ಟವಾಗಿ ಹೇಳಕ್ಕೂ ಆಗುವುದಿಲ್ಲ ಅಂತ ತಿಳ್ಕೋಬೇಕು. ಹೇಳಿದ್ರು ಪ್ರಯೋಜನ ಆಗಬೇಕಲ್ಲ. ಆದ ಕಾರಣ ಈಗೇನು ವಿಷಯ ಬಂತು ಅಂದ್ರೆ, ಜೀವನ ಸ್ವರೂಪದೊಳಗೆ ಜ್ಞಾನ ಉಂಟು, ಇಚ್ಛಾ ಉಂಟು, ಪ್ರಯತ್ನ ಉಂಟು ಅಂತಾಯ್ತು. ಜ್ಞಾನ ಇಚ್ಛಾ ಅಥವಾ ಕ್ರಿಯಾಶಕ್ತಿ, ಆ ಕ್ರಿಯಾಶಕ್ತಿ ಅಂತ ಹೇಳಿದ್ರೆ ಪ್ರಯತ್ನ ಮಾಡಿ ಪ್ರಯತ್ನ ಆದ್ರೆ ಕೆಲಸ ಕೊಡುದು. ಅದನ್ನ ಕ್ರಿಯಾಶಕ್ತಿ ಒಳಗೆ ಪ್ರಯತ್ನ ಅಂಬುವ ಗುಣಧರ್ಮ ಅದು ಸ್ವರೂಪಭೂತವೇ. ಪ್ರಯತ್ನ ಅಂದ್ರೆ ಇಂಡಿಪೆಂಡೆಂಟ್ ಪ್ರಯತ್ನ ಅಂದ್ರೆ ಆಲ್ವೇಸ್ ಜೀವ ಇಸ್ ಡಿಪೆಂಡೆಂಟ್. ಅದರ ಹೀಗೆ ಜೀವನ ಜ್ಞಾನ, ಜೀವನ ಇಚ್ಛಾ, ಜೀವನ ಪ್ರಯತ್ನ. ಜೀವನಿಗೆ ನನಗೆ ಜ್ಞಾನ, ಇವತ್ತು ನಾನು ಈ ಉಪನ್ಯಾಸವನ್ನು ಮಾಡಬೇಕು ಅಂದ್ರೆ ನನಗೆ ಜ್ಞಾನ ಆಗಬೇಕು. ನನಗೆ ನಮ್ಮ ಗುರುಗಳಿಂದ ಉಪದಿಷ್ಟವಾಗಿರ್ತಕ್ಕಂತಹ ಜ್ಞಾನವನ್ನ ಪ್ರಮೇಯವನ್ನ ನಾನು ಮನನ ಮಾಡಿಕೊಂಡಿದ್ರೆ ಅದು ಜ್ಞಾನ ರೂಪವಾಗಿ ನನ್ನಲ್ಲಿ ನಿಂತಿದೆ. ಅರ್ಥ ಏನ್ ನಿಶ್ಚಿ ನಿಂತಿದೆಯೋ, ಯಾಕೆ ನಿಂತಿದೆಯೋ, ಆದಷ್ಟು ನಿಮಗೇನಾಗುತ್ತೆ ಹೇಳಕ್ಕೆ ಬರ್ತಾ ಆಗಿದೆ ನನಗೆ. ಆ ಹೇಳಬೇಕು ಅಂತ ಇಚ್ಛಾ ಹುಟ್ಟಬೇಕಲ್ಲ ನನಗೆ. ಅವನಪ್ಪ ಭಕ್ತರಿದ್ದಾರೆ ಅಮೆರಿಕಾದಲ್ಲಿ, ಅವರ ಅಪೇಕ್ಷೆ ಪಟ್ಟಿದ್ದಾರೆ, ಮತ್ತೆ ಅಪೇಕ್ಷೆ ಪಟ್ಟವರಿಗೆ ಹಸಿದವರಿಗೆ ಅನ್ನವನ್ನ ನೀಡಬೇಕು ಅಂತ ಬಂದಿದೆ ಅನುಭವದಲ್ಲಿ. ಮತ್ತೆ ಜ್ಞಾನ ಪಿಪಾಸುಗಳು ಆಗಿರ್ತಕ್ಕಂಥ ಜ್ಞಾನದ ಹಸಿ ಉಂಟಾಗಿರ್ತಕ್ಕಂಥವರಿಗೆ ಅನ್ನವನ್ನು ಜ್ಞಾನಾನ್ನವನ್ನು ನೀಡಬೇಕು ಅಂತ ಒಂದು ಇಚ್ಛಾ ನನಗೆ ಬರಬೇಕು. ಜ್ಞಾನ ಆಯ್ತು, ಇಚ್ಛೆ ಪ್ರಯತ್ನ ಆಗಬೇಕಲ್ಲ, ಕಾರ್ಯ ನಡಿಬೇಕಲ್ಲ. ಕಾರ್ಯ ನಡಿಬೇಕಂದ್ರೆ ಅಲ್ಲಿ ವ್ಯವಸ್ಥಾ ಮಾಡಬೇಕು, ಇಲ್ಲಿ ನಾನು ವ್ಯವಸ್ಥಾ ಮಾಡಿಕೊಂಡು ಕೂತ್ಕೋಬೇಕು, ಮಾತಾಡಬೇಕು, ಟೆಲಿಫೋನ್ ಇದಕ್ಕೆ ಇವೆಲ್ಲ ಪ್ರಯತ್ನ. ಆ ಪ್ರಯತ್ನ ಕಾರ್ಯ ರೂಪ ಕೊಂಡಿತು, ಅದಕ್ಕೆ ಫಲ ಅಂತ ಕಂಡು ಬಂತದೆ. ಇಷ್ಟು ಗುಣಧರ್ಮಗಳು ಜೀವನದಲ್ಲಿ ಇವೆ. ಅವು ಸ್ವರೂಪಭೂತ ಲಕ್ಷಣಗಳೇ. ಅವನು ಬೇರೆ ಕಡೆ ಬಂದಿದ್ದಲ್ಲ, ಆಗಂತಕ್ಕಲ್ಲ, ಬೇರೆಯವ್ರು ಕೊಟ್ಟಿದ್ದಲ್ಲ. ಆದರೆ ಜೀವನಿಗೆ ಜ್ಞಾನ ಉಂಟಾಗಬೇಕು ಅಂದ್ರೆ ಜೀವನದೇ ಜ್ಞಾನ, ನನಗೆ ಜ್ಞಾನವಿದೆ, ಜ್ಞಾನ ಆಯಿತು ಅಂತ ಅವನಿಗೆ ಅವಗಾಹನೆಗೆ, ಅವನ ಅನುಭವಕ್ಕೆ, ಅವನ ಫೀಲಿಂಗ್ಗೆ ಒಳಪಡಬೇಕು, ಅನುಭವ ಭಾವನಾಕ್ಕೆ ಒಳಪಡಬೇಕು ಅಂದ್ರೆ ಅದರೊಳಗೆ ಬಿಂಬಭೂತನಾಗಿರ್ತಕ್ಕಂತಹ ಭಗವಂತ ತನ್ನ ಸ್ವರೂಪಭೂತವಾಗಿರ್ತಕ್ಕಂತಹ ಜ್ಞಾನವನ್ನು ಇಟ್ಟು ಅಭಿವ್ಯಕ್ತಗೊಳಿಸಿದರೆ ಆ ಜೀವನ ಸ್ವರೂಪಭೂತವಾಗಿರ್ತಕ್ಕಂತಹ ತನ್ನ ಜ್ಞಾನ ತನ್ನ ಅನುಭವಕ್ಕೆ ಬರ್ತದೆ. ಇದು ಸಿದ್ಧಾಂತ, ಅಲ್ಟಿಮೇಟ್ ಸಿದ್ಧಾಂತ. ಚೆನ್ನಾಗಿ ಅಂತ ಹೇಳಬೇಕು. ಇದಕ್ಕೆ ಅನೇಕರು ಅನೇಕ ಜಿಜ್ಞಾಸುಗಳಾಗಿರ್ತಕ್ಕಂಥವರು ಅವರವರ ಮಟ್ಟಕ್ಕನುಗುಣವಾಗಿ ಈ ತತ್ವವನ್ನ ಸ್ವಲ್ಪ ಹೆಚ್ಚು ಕಡಿಮೆ ಕಲಿತು ಹೇಳೋದು ಉಂಟು. ನಿಮಗೂ ಸಾಕಷ್ಟು ಕೇಳಿದ್ರೆ ನಿಮ್ಗೆ ಅನುಭವ ಬಂದಿರ್ತದೆ. ಇದು ಅದೇ ಅದಕ್ಕೆ ಹೀಗಿರ್ತಕ್ಕ ಅದೇ ಅಲ್ಲ. ಎರಡನೇ ಜೀವನ ಇಚ್ಛಾ, ಜೀವನ ಇಚ್ಛಾ ಅದರೊಳಗೆ ಭಗವಂತನ ಇಚ್ಛೆ ಬಿಂಬ. ಭಗವಂತ ಎಲ್ಲ ಹೊರಗಿರ್ತಕ್ಕಂಥ ಭಗವಂತ ಅರ್ಥ ಮಾಡಬೇಕು. ಹೊರಗಿರ್ತಕ್ಕಂಥ ಭಗವಂತ ಒಳಗಿರ್ತಕ್ಕಂಥ ಒಂದೇ ಆದರೂ ಕೂಡ ವಿಶೇಷ ಅಂತ ಆಚಾರ್ಯ ಹೇಳ್ತಾರೆ. ಯಾವ ರೂಪದಿಂದ ಎಲ್ಲಿ ಯಾವ ಕಾಲಕ್ಕೆ ಏನು ಎಷ್ಟು ಹೇಗೆ ಕೆಲಸ ಮಾಡಬೇಕು ಎಂಬುದು ತಾಯಿ ಭಗವಂತ ಆಯಾ ರೂಪ ತೆಗೆದುಕೊಂಡು ಮಾಡ್ತಾನೆ ಎಂಬುದು ಆಚಾರ್ಯರು ಒಪ್ಪಿದ ತತ್ವ. ವಿಶೇಷತ್ವ ಭಗವಂತನಲ್ಲಿ ರೂಪಗಳಲ್ಲಿ ವಿಶೇಷ ಅಂತಂಬುದನ್ನು ಒಪ್ಪಿ ಕಲಿತಕ್ಕಂತಹ ವಿಷಯ ಎಂದು ತಿಳ್ಕೋಬೇಕು. ಅದು ಹೇಗು ಬಿಂಬರೂಪಿಯಾಗಿರ್ತಕ್ಕಂತಹ ಭಗವಂತನ ಈ ಸ್ವರೂಪಭೂತವಾಗಿರ್ತಕ್ಕಂತಹ ಗುಣವಾಗಿದೆ ಇಚ್ಛಾ ಅಂತಕ್ಕಂತಹ ಗುಣ, ಜೀವನ ಗುಣ ಜಿದ್ದೆ ಇಚ್ಛಾ ಅಂಬೋ ಜೀವನ ಇಚ್ಛಾಂಬೋ ಗುಣದಲ್ಲಿ ಕೂತುಕೊಂಡು ಅಭಿವ್ಯಕ್ತವಾಗಬೇಕು. ಜೀವನಿಗೆ ಇಚ್ಛಾ ಉಂಟು, ಅದರಂತೆ ಜೀವನಿಗೆ ಇಂತಹ ಪ್ರಯತ್ನ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡದಿಂತ ಫಲ, ಹೀಗೆ ಮಾಡದೇ ಇದ್ರೆ ಫಲ ಕಡಿಮೆ ಆಗ್ತದೆ ಅಂಬೋ ಒಂದು ಜ್ಞಾನ ಹಿನ್ನೆಲೆಯಿಂದ ಅವನು ಪ್ರಯತ್ನದಲ್ಲಿ ತೊಡಗಬೇಕು ಅಂತ ಆದರೆ ಈ ಭಗವಂತ ಬಿಂಬರೂಪಿಯಾಗಿರ್ತಕ್ಕಂತಹ ಭಗವಂತನ ಪ್ರಯತ್ನ ಅಥವಾ ಕ್ರಿಯಾಶಕ್ತಿ, ಭಗವಂತನ ಕ್ರಿಯಾಶಕ್ತಿ ಜೀವನ ಸ್ವರೂಪಭೂತವಾಗಿರ್ತಕ್ಕಂತಹ ಕ್ರಿಯಾಶಕ್ತಿ ಒಳಗೆ ಕೂತುಕೊಂಡು ಅಭಿವ್ಯಕ್ತವಾದರೇನೆ ಜೀವನದಲ್ಲಿ ಕ್ರಿಯಾ ಅಂಬುದು ಕಂಡು ಬರ್ತದೆ, ಇಲ್ಲವಾದ್ರೂ ಕಂಡು ಬರದಲ್ಲ. ಅದು ಏನ್ ಹೇಳಿದ ಸಮಸ್ತ ಜೀವನ ಸ್ವರೂಪಭೂತ ಗುಣಧರ್ಮಗಳು ಅಭಿವ್ಯಕ್ತವಾಗಿ ಅನುಭವಕ್ಕೆ ಬರಬೇಕು ಅಂತ ಆದರೆ ಬಿಂಬರೂಪಿಯಾಗಿರ್ತಕ್ಕಂತಹ ಭಗವಂತನ ಗುಣಧರ್ಮಗಳ ದ್ವಾರ ಉಂಟಾದ್ರೆ ಆಗ್ತದೆ ಹೊರತು ಇಲ್ಲ ಆಗೋದಿರತಕ್ಕಂಥದ್ದು ಸಿದ್ಧಾಂತ. ಅದಕ್ಕಾಗಿ ಜೀವನನ್ನ ಪರಾಧೀನ ಶತ್ರು ಪರಾಗೆ ಸರ್ವೋತ್ತಮ ಅಂತ ಅರ್ಥ. ಮತ್ತು ಜೀವನಿಂದ ಪರ ಅಂದ್ರೆ ಭಿನ್ನನಾಗಿರ್ತಕ್ಕಂಥವನು ಅಂತರ್ಥ. ಜೀವನಿಂದ ಭಿನ್ನನು ಸರ್ವ ಪರಾಸ್ತು ಪರವಸ್ತು, ಪರ ಅಂದ್ರೆ ಮಹಾಲಕ್ಷ್ಮೀ ದೇವಿ, ಪರ ಮಹಾಪರಶಬ್ದ ವಾಚ್ಯರಾಗಿರ್ತಕ್ಕಂಥ మహాలక్ష్మీ దేవేరిగో పరనోముత్తమ పరనోముత్తమను ఆగిరితక్కంత స్వామి అవనే బింబరూపనాగి సర్వ జీవర ಸ್ವರೂಪದಲ್ಲಿ ಹೃದ್ಗುಹಾವಾಸಿಯಾಗಿದ್ದಾನಾದ ಕಾರಣ ಅಂತಹ ಸ್ವಾಮಿಯ ಸ್ವಾಮಿಯೇ ಸ್ವತಂತ್ರ ಕರ್ತೃ ಅಂತ ಸಿದ್ಧಾಂತ ಆಯ್ತೀಗ. ಅವನು ಯಾರಿಂದಲೂ ಪ್ರೇರೇಪಿಸಲ್ಪಟ್ಟವನಾಗಿ ಕಾರ್ಯದಲ್ಲಿ ತೊಡಗಬೇಕಾದದ್ದಿಲ್ಲ. ಅವನಿಚ್ಛಾವನ ಸ್ವರೂಪ ಹೋತವೆ, ಅವನ ಜ್ಞಾನ ಅವನ ಸ್ವರೂಪ ಹೋತವೆ, ಅವನ ಕ್ರಿಯಾ ಅವನ ಸ್ವರೂಪ ಹೋತವೆ. ಇದು ಸ್ವತಂತ್ರವಾಗಿ ಮಾಡ್ತಕ್ಕಂತ ಇಂತಹ ಸ್ವಾತಂತ್ರ್ಯ ಅಂತಕ್ಕಂತ ಗುಣವುಳ್ಳ ಕರ್ತೃತ್ವ ಸ್ವಾತಂತ್ರ್ಯ ಅಂತಂಬುವ ಧರ್ಮ ಎಲ್ಲಿಯವರೆಗೆ ಬಂತೀರ ಜೀವನಿಗೆ ಕರ್ತೃತ್ವ ಉಂಟು ಅಂತ ಒಪ್ಪಿಕೋಬೇಕು. ಜೀವೋಪಿ ಕರ್ತ ಓಂ ಕರ್ತ ಶಸ್ತ್ರಾರ್ಥತ್ವ ಇತ್ಯಾದಿ ವಾಕ್ಯಗಳು ಆಧಾರದ ಮೇಲೆ ಜೀವನಿಗೆ ಕರ್ತೃತ್ವ ಉಂಟು ಅಂತ. ಎಂಥ ಕರ್ತೃತ್ವ? ಪರಾಧೀನವಾಗಿರ್ತಕ್ಕಂಥ ಕರ್ತೃತ್ವ. ಪರಾಧೀನ ಅಂದ್ರೆ ಯಾರ ಅಧೀನ? ಬಿಂಬರೂಪೇ ಪರಮಾತ್ಮನ ಅಧೀನ ಅಂತ ಅರ್ಥ. ಭಗವಂತನಿಗೆ ಬಿಂಬ ಅಂತ ಕರೀತಾ ಇದ್ದಾರೆ, ಜೀವರಿಗೆ ಪ್ರತಿಬಿಂಬ ಅಂತ ಕರೀತಾ ಇದ್ದಾರೆ. ಆದ್ರೆ ಪ್ರತಿಯೊಂದು ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನ ಕ್ರಿಯಾ ಬಿಂಬನಾಗಿರ್ತಕ್ಕಂಥ ಪರಮಾತ್ಮನ ಅಧೀನವಾಗಿದೆ ಅಂತ ಅರ್ಥ. ಇನ್ನ ಮತ್ತೇನು ಈ ಕರ್ತೃತ್ವ ವಿಚಾರ ಸರ್ಕೆ ಒಂದು ಕಡೆ ಬದಲಿಗಿಟ್ಟುಕೊಳ್ಳಿ. ಈಗ ದತ್ತ ಸ್ವಾತಂತ್ರ್ಯ ಅಂತ, ದತ್ತ ಸ್ವಾತಂತ್ರ್ಯ ಸಂಧಿ ಎಂಬುದಾಗಿ ಒಂದು ಸಂಧಿಯನ್ನೇ ಜಗನ್ನಾಥ ದಾಸಾರ್ಯರು ಹರಿಕಥಾಮೃತ ಸಾರದಲ್ಲಿ ಮಾಡಿದ್ದಾರೆ. ಮತ್ತು ವಿಷ್ಣು ರಹಸ್ಯದಲ್ಲಿ ಪರಮಾತ್ಮನು ತನ್ನ ಸ್ವಾತಂತ್ರ್ಯವನ್ನ ಅಪಾರವಾಗಿರ್ತಕ್ಕಂತ ತನ್ನ ಸ್ವಾತಂತ್ರ್ಯದೊಳಗೆ ನಾನ್ನೂರು ಭಾಗ ತೆಗೆದು ಅಂದ್ರೆ 167 ಮುಕ್ಕಾಲು ತನ್ನಲ್ಲಿಟ್ಟುಕೊಂಡ, 62 ಕಾಲು ಲಕ್ಷ್ಮೀದೇವಿಯಲ್ಲಿಟ್ಟ, 52 ಬ್ರಹ್ಮದೇವರಲ್ಲಿಟ್ಟ, 48 ವಾಯುದೇವರಲ್ಲಿಟ್ಟ, ಅಲ್ಲಿದ್ದ 20 ಮಾರುದ್ರ ದೇವರಲ್ಲಿಟ್ಟ, 15 ಇಂದ್ರಕಾಮರಲ್ಲಿಟ್ಟ, 10 ಉಳಿಕಿ ತತ್ವಾಭಿಮಾನಿ ದೇವರಿಗಳಲ್ಲಿ, ಉಳಿದ 10 ಸಮಸ್ತ ಜೀವರಾಶಿಗಳಲ್ಲಿಟ್ಟ. ಇನ್ನು 45 ಉಳಿತದೆ ಕೊನೆಯ ಒಂದು 100ರಲ್ಲಿ. ಒಂದು 200ರೊಳಗೆ ಲಕ್ಷ್ಮೀದೇವಿ ತಾನು ತಗೊಂಡು ಬಿಟ್ಟ, ಇನ್ನ 100ರಲ್ಲಿ ಬ್ರಹ್ಮದೇವರು ವಾಯುದೇವರಿಗೆ ಹಂಚಿಬಿಟ್ಟ, ಇನ್ನ 100ರಲ್ಲಿ 55 ಏನದಲ್ಲ ದೇವತೆಗಳು ಕೊಟ್ಟ, ಆ 45 ಉಂಟಲ್ಲ, ಆ 45 ದೈತ್ಯರಿಗೆ ಕೊಟ್ಟ ಎಂಬುದಾಗಿ ಹೇಳ್ತಾರೆ. ಏನಿದು ಈ ದತ್ತ ಪರಮಾತ್ಮ ತನ್ನ ಸ್ವಾತಂತ್ರ್ಯ ಗುಣವನ್ನ ಈ ರೀತಿಯಾಗಿ ವಿಭಜನೆ ಮಾಡಿ ಜೀವರಾಶಿಗಳಿಗೆ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಶಬ್ದಗಳು ಬಾಕಿ ಹಾಗೆ ಇವೆ. ಅದಕ್ಕೆ ಪ್ರಮೇಯ ಭಾಗಗಳೆಲ್ಲ ಉಪದೇಶ ಗಮ್ಯವೋ ಎಂಬುದಾಗಿ ವಿಜಯಪ್ರಭುಗಳು ಸುರಾದಿಯಲ್ಲಿ ಅಪ್ಪಳೆ ಕೊಡಿಸ್ತಾ ಇದ್ದಾರೆ. ಶಾಸ್ತ್ರವನ್ನು ಶಾಸ್ತ್ರ ಗ್ರಂಥಗಳಿವೆ, ನಮ್ಗೆ ಸಂಸ್ಕೃತ ಬರ್ತದೆ, ವ್ಯಾಕರಣಾದಿಗೆ ಶಾಸ್ತ್ರಗಳಲ್ಲಿ ಶಾಸ್ತ್ರಗಳ ಅಂಗ ಉಪಾಂಗಗಳಾಗಿರ್ತಕ್ಕಂಥವರು ನಾವು ಅಗ್ರಗಣ್ಯರು ಪಾರಂಗತರಾಗಿದ್ದೀವಿ. ಅದು ಮತ್ತು ಅಥವಾ ಸಂಸ್ಕೃತ ಹೊರದೇ ಕನ್ನಡ ಗ್ರಹದಲ್ಲಿ ಟ್ರಾನ್ಸ್ಲೇಟ್ ಮಾಡಲ್ಪಟ್ಟಿವೆ ಗ್ರಂಥಗಳು. ದಾಸರಾಗಿತ್ತು ಅಂತ ಕನ್ನಡ, ನಮ್ಮ ಕನ್ನಡ ನನ್ನ ಮಾತೃಭಾಷ ಅಂತ ತಿಳ್ಕೊಂಡ ಕ್ಷಣಕ್ಕೆ ಅದೇನದೇ ಆಗ್ತಕ್ಕಂಥದ್ದಲ್ಲ. ಅವರವರು ಗುರುಗಳ ಮುಖೇನ ತಜ್ಞರಾಗಿರ್ತಕ್ಕಂಥ ಸಂಪ್ರದಾಯಜ್ಞರಾಗಿರ್ತಕ್ಕಂಥ ಭಗವದ್ ಭಕ್ತರಾಗಿರ್ತಕ್ಕಂಥ ಉಪಾಸಕರಾಗಿರ್ತಕ್ಕಂಥ ಗುರುಗಳ ಮೂಲಕ ಅವರಲ್ಲಿ ಶಿಷ್ಯತ್ವವನ್ನು ವಹಿಸಿ ಅವರ ಮನಸ್ಸನ್ನು ಒಲಿಸಿ ನಾವು ಅಧ್ಯಯನಾದಿಗಳನ್ನು ಸೇವಾದಿಗಳ ಮೂಲಕ ಅಧ್ಯಯನಾದಿಗಳನ್ನು ಮಾಡಿದ ಕಾಲಕ್ಕೆ ಆ ಭಗವತ್ ತತ್ವ ಸತ್ತತ್ವ ಅಂತಕ್ಕಂಥದ್ದು ನಮ್ಮ ಪುಜ್ಜಾರೂಢವಾಗಬೇ ಆಗಬಹುದೇ ಹೊರತು ಇಲ್ಲ ಅದು ಆದಂತೆ ಆಗಿರ್ತದೆ, ಅದು ನಮಗೆ ಫಲಕಾರಿಯಾಗುವುದಿಲ್ಲ ಎಂಬುದು ಇಲ್ಲದ ಗುರುಗಳು ಶಿಷ್ಯರು ಈ ಸಾಧನ ಅಧ್ಯಯನ ಅಧ್ಯಾಪನಾದಿಗಳನ್ನೇ ಇಲ್ಲ ಎಂತಾಗಬೇಕಾಗ್ತದೆ ಹಾಗಿಲ್ಲ. ಆದ ಕಾರಣ ಗುರುಗಳು ಸೋತ್ತಮರೆಲ್ಲ ಬಿಂಬರೆನಿಸಿಕೊಂಬುವರು ಸ್ವ ಅವರಿಗೆ ಅಂತ ಈ ಶಾಸ್ತ್ರ ಇದ್ದ ಪ್ರಯತ್ನ ಅದು ಗುರುಮುಖೇನೇ ಬರಬೇಕು. ಗುರುಮುಖೇನೇ ಬಂದ ಕಾಲಕ್ಕೆ ಆ ತತ್ವ ಅಂತಕ್ಕಂಥದ್ದು ನಮ್ಮದಾಗ್ತದೆ. ಅದಕ್ಕೆ ಏನಾಯ್ತೀಗ ಭಗವಂತ ತನ್ನ ಸ್ವಾತಂತ್ರ್ಯವನ್ನ ಈ ಪ್ರಕಾರವಾಗಿ ವಿಭಜಿಸಿ ಕೊಟ್ಟ ಜೀವರಾಶಿಗಳಿಗೆ ಅಂತ ಹೇಳಲ್ಪಟ್ಟಿದೆ ವಿಷ್ಣು ರಹಸ್ಯದಲ್ಲಿ. ಇನ್ನು ಭಗವಂತನ ಗುಣಧರ್ಮಗಳನ್ನು ಸ್ವಲ್ಪ ತಿಳ್ಕೊಬೇಕು ನಾವು. ಭಗವಂತನಿಂದ ಭಗವಂತನ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಭಗವಂತನದೇ ಆಗಿರ್ತಕ್ಕಂತಹ ಗುಣ. ಅವನಿಗೆ ಏನೇನು ಗುಣಗಳು ಭಗವಂತನಲ್ಲಿ ಇವೆ ಎಂಬಂತ ಶಾಸ್ತ್ರ ಹೇಳ್ತದೆ ಅವೆಲ್ಲವೂ ಪರಮಾತ್ಮನ ಸ್ವರೂಪಭೂತವೇ ಆಗಿರ್ತಕ್ಕಂಥ It is they are not different from the intrinsic nature of Bhagavanta, Lord Sri Hariyantarta. Bhagavanta Andra Vande, Bhagavaramatma Andra Vande, Bhagavan Gunakarma Varu Vande Vande. Akana, Swatantra Antakanta Tanna Gunavanna, Bhagavanta Innabari Kodlaka Barodilla, Innabari Kotru Kura, Avanu Jiva, Aswatantra Nagirtakanta, Paradhina Nagirtakanta, Asarva ಆಗಿರ್ತಕ್ಕಂಥ ಅಲ್ಪನ ಅಲ್ಪಶಕ್ತಿ ಉಪೇತನಾಗಿರ್ತಕ್ಕಂಥ ಜೀವನಿಗೆ ಅಂತಹ ಸ್ವಾತಂತ್ರ್ಯ ಗುಣಧರ್ಮವನ್ನು ಭಗವಂತನಲ್ಲಿ ಇಟ್ಟುಕೊಳ್ಳಕ್ಕೆ ಭರಿಸಲಿಕ್ಕೆ ಆಗೋದಲ್ಲ. ಒಂದು ಪರಮಾತ್ಮ ಇಷ್ಟು ಕೊಟ್ಟ, 10 ಕೊಟ್ಟ, 20 ಕೊಟ್ಟ ಅಂತ ಈಗ ಹೇಳಲ್ಪಡುವ. 10 ಅಂದ್ರೆ ಒಂದೇ, 1 ಅಂದ್ರೆ ಒಂದೇ, 100 ಅಂದ್ರೆ ಒಂದೇ, 1000 ಅಂದ್ರೆ ಒಂದೇ, ಅನಂತ ಅಂದ್ರೆ ಒಂದೇ. ಅದು ಯಾಕೆ ಈ ವಿಭಾಗ ನಂಬರ್ಸ್ ಮೆನ್ಷನ್ ಮಾಡಿ ಹೇಳಿದ್ರೆ, ಜೀವನ ಯೋಗ್ಯತೆಯನ್ನ ನಿರ್ಧಾರ ಮಾಡ. ಹೇಗೆ ಉದಾಹರಣಾರ್ಥವಾಗಿ ಕರೆಂಟ್ ಎಲ್ಲ ಒಂದೇ ಪ್ರಕಾರವಾಗಿ, ಎಲೆಕ್ಟ್ರಿಸಿಟಿ ಅಂತಕ್ಕಂಥ ಪವರ್ ಏನಿದೆಲ್ಲ ಎಲ್ಲಾ ಬಲ್ಪ್ಗಳಲ್ಲಿ ಒಂದೇ ಪ್ರಕಾರವಾಗಿ ಹರಿದ್ರೂ ಕೂಡ ಆ ಬಲ್ಪ್ಗಳ ವಾಟ್ಸ್ ಏನು ಉಂಟಲ್ಲ ಅದರ ಯೋಗ್ಯತೆಗೆ ಅನುಗುಣವಾಗಿ ಪ್ರಕಾಶ ಹೇಗೆ ಹೊರಗೆ ಬರುತ್ತೆ ತಂದಿದೆಯೋ, ಇಷ್ಟು 10 ಕ್ಯಾಂಡ್ಲು ಬಲ್ಪು, ಇದು 25, ಇದು 40, 60, 100, 1000 ಅಂತ ಹೇಳ್ತಲ್ಲ. ಆ ಒಂದು ಡಿಫರೆನ್ಸಿಯೇಷನ್, ಆ ತಾರತಮ್ಯವನ್ನು ತಿಳಿಸುವ ಉದ್ದೇಶದಿಂದ ತನ್ನ ಸ್ವರೂಪದ ಇಷ್ಟು ಗುಣಧರ್ಮಗಳ ಸ್ವತಂತ್ರ ಧರ್ಮ ಇತ್ತ ಅಂತ ಅರ್ಥವೇ ಹೊರತು ಒಂದು ಅಂದ್ರೆ ಅರ್ಥ ಎರಡು ಅರ್ಥನ ಪರಮಾತ್ಮನ ಒಂದು, ಪರಮಾತ್ಮನ ಒಂದು ಸ್ವಾತಂತ್ರ್ಯದಿಂದ ಅನಂತ ಸ್ವಾತಂತ್ರ್ಯ ರೂಪದಿಂದ ಸ್ವಾತಂತ್ರ್ಯ ಗುಣಧರ್ಮ ಮಾಡ್ತಕ್ಕಂಥ ವ್ಯಾಪಾರ ಮಾಡಬಹುದು. ಅನಂತ ಅಂದ್ರೆ ಒಂದೇ, ಒಂದಂದ್ರೆ ಒಂದೇ, ಅರ್ಧ ಅಂದ್ರೆ ಒಂದೇ, ಗಿಡ್ಡ ಅಂದ್ರೆ ಒಂದು ಹೀಗಿರ್ತಕ್ಕಂಥ. ಯಾಕೆ ಇಲ್ಲಿ ಈ ನಂಬರ್ಸ್ ಹೇಳಿದ್ರೆ ಜೀವರೊಳಗೆ ಕೇತದೊಳಗೆ ತಾರತಮ್ಯ ಉಂಟು, ಅದಕ್ಕಾಗಿ ಅಷ್ಟಿಟ್ಟ ಇಷ್ಟಿಟ್ಟ ಬ್ರಹ್ಮದೇವರನ್ನ 52 ಇಟ್ಟ, ವಾಯುದೇವರ 45 ಇಟ್ಟ, 48 ಇಟ್ಟ, ಉಳಿಕೆ ದೇವರ ಕಡಿಮೆ ಇಟ್ಟ ಅಂತ ಹೇಳಿ ಬರ್ತದೆ. ಲಕ್ಷ್ಮೀದೇವಿಯಲ್ಲಿ ಜಾಸ್ತಿ ಇಟ್ಟ, ತಂದ್ರೆ ಇನ್ನೂ ಎತ್ತಿಟ್ಟುಕೊಂಡ ಅಂತ ಅರ್ಥ. ಅತಿ ಸರ್ವೋತ್ತಮ ಸರ್ವತಂತ್ರ ಸ್ವತಂತ್ರ ಅಂಬ ತಿಳಿಸಬೇಕಾಗಿದೆ. ಈ ಪ್ರಕಾರ ಅಂದೇನಾಯ್ತು, ಈಗ ಪರಮಾತ್ಮನ ತನ್ನ ಸ್ವರೂಪ ಧರ್ಮವಾಗಿರ್ತಕ್ಕಂತಹ ಸ್ವಾತಂತ್ರ್ಯವನ್ನ ಇನ್ನೊಬ್ಬರಿಗೆ ಕೊಡಲಕ್ಕೆ ಬರುವುದಿಲ್ಲ. ಮತ್ತೆ ಅದು ಇಟ್ಟ ಅಂತ ಇಟ್ಟ ಅಂದ್ರೆ ಆ ರೂಪದಿಂದ ತಾನೇ ಇದ್ದ ಅಂತ ಅರ್ಥ. ದತ್ತ ಸ್ವಾತಂತ್ರ್ಯ, ದತ್ತ ಅಂದ್ರೆ ದತ್ತ ನಮಗೆ ಅವ್ರ ಮಕ್ಕಳು ನಮ್ಮ ನಮಗೆ ದತ್ತ, ನಾವು ದತ್ತು ತಗೊಂಡ್ವಿ ನಮ್ಮಗ ಆಗಿಬಿಟ್ಟು ಇವತ್ತಿಂದ, ಹಾಗರ್ಥ ಅಲ್ಲ. ಇದ ಹಾಗರ್ಥ ಅಲ್ಲ, ನಮ್ಮಗ ಆದಕ್ಷಣ ದೀವ ಬೇರೆ ಉಂಟಿದ್ದಾನಲ್ಲ, ದೀವ ಬೇರೆ ಪರಮಾತ್ಮನ ಮೇಲೆ ದತ್ತ ಮಗನ ನಾನು ದತ್ತಕ್ಕೆ ಸ್ವೀಕಾರ ಮಾಡಿದ್ರು ಕೂಡ ಮಗ ನಂಬೋ ಚೇತನ ಮಗ ಎಂಬ ಚೇತನ ಬೇರೆ ತಾನೆ ತಂದೆಯಿಂದ, ಅದನ್ನು ಸಿದ್ಧವಾಗಿರ್ತಕ್ಕಂತಹ ವಿಷಯವೇ ಆಗಿದೆ. ಇಲ್ಲಿ ಏನಪ್ಪಾ ಅಂದ್ರೆ ಪರಮಾತ್ಮ ತನ್ನ ಸ್ವರೂಪಭೂತವಾಗಿರ್ತಕ್ಕಂತಹ ಸ್ವಾತಂತ್ರ್ಯ ರೂಪದಿಂದಲೇ ಜೀವನಲ್ಲಿ ಹೊಕ್ಕು ಜೀವನಿಂದ ಕಾರ್ಯವನ್ನ ಮಾಡಿಸುತ್ತಾನೆ. ಯಾಕೆ ಬೇಕಾಯ್ತದ್ದು ಅಂದ್ರೆ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಆದ ಕಾರಣ ಯಾವಾಗೂ ಏನನ್ನೂ ಎಳ್ಳಟ್ಟು ಮಾಡಿಕೊಳ್ಳ ಸ್ವತಃ ಮಾಡಿಕೊಳ್ಳಕ್ಕೆ ಬರುವುದಿಲ್ಲ, ಆಗುವುದಿಲ್ಲವಾದ ಪ್ರಯುಕ್ತ ಪರಾಧೀನನೂ ಅಸ್ವತಂತ್ರ ತಮನಾಗಿರ್ತಕ್ಕಂಥ ಜೀವನಿಗೆ ಕಾರ್ಯದಲ್ಲಿ ತೊಡಗಿಸಿ ಸಾಧನ ಮಾಡಿಸಿ ಅನಾದಿ ಕಾಲದಿಂದ ಬಂದ ಅನಿಷ್ಟವಾಗಿರ್ತಕ್ಕಂಥ ಅವಿದ್ಯಾ ಕಾಮ ಕರ್ಮಗಳಿಗೆ ಆಕರವಾಗಿರ್ತಕ್ಕಂಥ ಲಿಂಗ ಶರೀರ ಇರತಕ್ಕಂಥ ಬಂಧಕ ಶಕ್ತಿಯಿಂದ ಆ ಬಂಧಕ ಗೂಡಿನಿಂದ ಇವನನ್ನ ಹೊರಬರಿಸಿ ತನ್ನ ಸ್ವರೂಪದಲ್ಲೇ ಇರತಕ್ಕಂಥ ಜ್ಞಾನಾನಂದಾದಿಗಳನ್ನ ಅನುಭವಕ್ಕೆ ತಂದುಕೊಡಬೇಕು ಎಂಬ ಸಂಕಲ್ಪ ಕಾರುಣ್ಯ ಇದ್ದ ಪ್ರಯುಕ್ತ ಅದು ಇನ್ನೊಬ್ಬರಿಂದ ಆಗದೇ ಇದ್ದ ಪ್ರಯುಕ್ತ. ಯಾಕೆ ಸಕಲ ಜೀವರು ಅಶ್ವತಂತ್ರರು ಭಗವದೇಕ ಅಧೀನರಾದ ಪ್ರಯುಕ್ತ ತಾನೇ ಈ ಕೆಲಸ ಮಾಡಬೇಕ. ಅದಕ್ಕೆ ಮಾಡಬೇಕು ಅಂದ್ರೆ ಆ ರೂಪದಿಂದ ಭಗವಂತ ಜೀವರೊಳಗೆ ಹೋಗಿಕೊಂಡು ಮಾಡುತ್ತಾನೆ. ಅದಕ್ಕೆ ದತ್ತ ಸ್ವಾತಂತ್ರ್ಯ ರೂಪ ಅಂತ ಇದ್ದಾರೆ. ಅದಕ್ಕೆ ಸ್ವಾತಂತ್ರ್ಯ ದಾನ ಅಂದು ಶಬ್ದ ಶಾಸ್ತ್ರ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಜ್ಞಾನಿಗಳು, ತಥಾಚ ಸ್ವಾತಂತ್ರ್ಯ ದಾನಮ್ಮ ನಾಮ, ಸ್ವಾತಂತ್ರ್ಯ ದಾನ ಸ್ವಾತಂತ್ರ್ಯ ಕೊಟ್ಟ ಅಂತ ಏನು ಶಬ್ದ ಪ್ರಯೋಗ ಉಂಟು ಶಾಸ್ತ್ರದಲ್ಲಿ, ಅದಕ್ಕೆ ಏನ್ ಅರ್ಥ ಅಂಬೋದು ಹೇಳ್ತಾ ಇದ್ದಾರೆ. ತಥಾಚ ಸ್ವಾತಂತ್ರ್ಯ ದಾನಮ್ಮ ನಾಮ ತದ್ರೂಪೇಣ ಜೀವ ಪ್ರವೇಶ, ಸ್ವಾತಂತ್ರ್ಯ ದಾನಮ್ಮ ನಾಮ ತದ್ರೂಪೇಣ ಜೀವ ಪ್ರವೇಶ. ಆ ಸ್ವಾತಂತ್ರ್ಯ ಅಂತಕ್ಕಂಥ ರೂಪದಿಂದಲೇ ದತ್ತ ಸ್ವಾತಂತ್ರ್ಯ ಅಂತ ಯಾಕೆ ದತ್ತ ಯಾಕೆ ಶಬ್ದ ದತ್ತ ಅಂತ ಸೇರಿಸಬೇಕು ಅಂದ್ರೆ ಮೂರು ರಕಾ ಸ್ವಾತಂತ್ರ್ಯಗಳಿವೆ, ಸರ್ವ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ದತ್ತ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪರಮಾತ್ಮನೆಯ ರೂಪ ವಿಶೇಷಗಳು ಅಥವಾ ಗುಣಧರ್ಮ ವಿಶೇಷಗಳು. ಸ್ವಾತಂತ್ರ್ಯ ಅಂತಕ್ಕಂಥ ಗುಣಧರ್ಮ ವಿಶೇಷಗಳು ತ್ಯಾಗಿ ಶಬ್ದಗಳಾಡಿದರು. ಬೇರೆ ಬೇರೆ ಕರ್ಮ ಕಾರ್ಯ ನಿರ್ವಾಹಕ ಶಕ್ತಿಯೋಪೇತಗಳಾದದ್ದ ಪ್ರಯುಕ್ತ ಆಯಾ ಹೆಸರಿಂದ ಕರೆದಿದ್ದಾರೆ. ಅದು ಯಾವಾಗ ಏನು ಅಂತ ಮುಂದೆ ನೀವು ವಿಚಾರ ವ್ಯವಸ್ಥೆ ಮಾಡೋಣಂತೆ. ಏನಾಯ್ತು, ಸ್ವಾತಂತ್ರ್ಯದಾನಮ್ಮ ನಾಮ ತದ್ರೂಪೇಣ ಜೀವ ಪ್ರವೇಶ, ಆ ರೂಪದಿಂದಲೇ ಜೀವನನ್ನು ಪ್ರವೇಶಿಸಿ ಕೆಲಸವನ್ನು ಮಾಡಿಸುವುದು ಅಂತ ಮಾಡಿ ಮಾಡಿಸುವುದು ಅಂತ. ಸ್ವಗತ ಸ್ವಾತಂತ್ರ್ಯದಾನ ಸ್ವಗತ ಸ್ವಾತಂತ್ರ್ಯ ಕರ್ತ ಸ್ವಾತಂತ್ರ್ಯ ರೂಪದ್ವಯಂ ಹರೇರೇವ. ಸ್ವಗತ ಸ್ವಾತಂತ್ರ್ಯ ರೂಪ ಅಂತ ಆಗಲಿ ಕರ್ತ ಸ್ವಾತಂತ್ರ್ಯ ರೂಪ ಎಂಬುದಾಗಲಿ ಇವೆರಡೂ ಪರಮಾತ್ಮನವೇ, ಹರಿ ಬಿಂಬರೂಪಿ ಪರಮಾತ್ಮನವೇ. ಆವಿರ್ಭೂತ ಸ್ವಸ್ವಾತಂತ್ರ್ಯ ಭಾಗ ಸಾಧ್ಯ ಕ್ರಿಯಾಕರಣ ಶಕ್ತಿ ಅಭಿವ್ಯಕ್ತಿ ಅಭಿವ್ಯಕ್ತಿ ಭೂಯಾದಿತಿ ಈಶ್ವರ ಸಂಕಲ್ಪ ಏವ ಸ್ವಾತಂತ್ರ್ಯ ದಾನಂ ನತು ಅನ್ಯಾಧೀನ ಸತ್ತಾಗತ್ವ ರೂಪ ಸ್ವಾಭಿನ್ನ ಸ್ವಾತಂತ್ರ್ಯ ಅನ್ಯ ನಿಷ್ಠತ್ವ ಸಂಪಾದನಂ ಅಂತ ಶಾಸ್ತ್ರೀಯ ವಚನ ಇದು. ಇಲ್ಲಿ ಕನ್ನಡದ ಅರ್ಥ ಹೇಳ್ತಾ ಇದ್ದೆ ನಾನು. ಸ್ವಾತಂತ್ರ್ಯ ದಾನವೆಂದರೆ ತನ್ನಾಮಕ ರೂಪದಿಂದ ಆ ಹೆಸರನ್ನು ಇಟ್ಟುಕೊಂಡು ಭಗವಂತ ಏನು ಕಾರ್ಯ ಮಾಡ್ತಾ ಇದ್ದಾನೆಂದ್ರೆ ಜೀವನನ್ನು ಪ್ರವೇಶಿಸುವುದೇ ಆಗಿದೆ. ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯ ಅಂತಕ್ಕಂತಹ ರೂಪವನ್ನು ಅಥವಾ ಸ್ವಗತ ಸ್ವಾತಂತ್ರ್ಯ ಅಂತಕ್ಕಂತಹ ರೂಪದಿಂದ ಅಥವಾ ಸರ್ವ ಸ್ವಾತಂತ್ರ್ಯ ಅಂತಕ್ಕಂತಹ ರೂಪದಿಂದ ರೂಪವನ್ನು ಸ್ವೀಕಾರ ಮಾಡಿಕೊಂಡು ಜೀವನನ್ನು ಪ್ರವೇಶಿಸಿ ಆಯಾ ಉದ್ದಿಷ್ಟ ಕಾರ್ಯಗಳನ್ನು ನೆರವೇರಿಸುವುದೇ ಅಂತ ಅರ್ಥ. ಸ್ವಾತಂತ್ರ್ಯ ದಾನವೆಂದರೆ ತನ್ನಾಮಕ ರೂಪದಿಂದ ಜೀವನನ್ನು ಪ್ರವೇಶಿಸುವುದೇ ಆಗಿದೆ. ಸ್ವಗತ ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯವೆಂಬವು ಶ್ರೀಹರಿಯ ಎರಡು ರೂಪಗಳೇ. ತಾನೇ ಅಭಿವ್ಯಕ್ತಿಗೊಳಿಸುವ ಸ್ವಾತಂತ್ರ್ಯಾಂಶಗಳಿಂದಲೇ ಸಾಧ್ಯವಾದ ಜೀವನಿಷ್ಠ ಕ್ರಿಯಾಕರಣ ಶಕ್ತಿಯು, ಜೀವನಿಷ್ಠ ಅಂತ ಜೀವನದೇ ಸುಲಭವಾದದ್ದು, ಜೀವನಿಷ್ಠ ಧರ್ಮ ಅಂತರಲ್ಲಿ ಸ್ವಲ್ಪ ಶಾಸ್ತ್ರೀಯ ಶಬ್ದಗಳು ಸ್ವಲ್ಪ ಏನು ಅಧ್ಯಯನ ಮಾಡಿದವರಿಗೆ ಅಥವಾ ಅನೇಕ ಸಾರ್ಥಿ ಶ್ರವಣ ಮಾಡಿದವರಿಗೂ ಮಾಡಿದವರಿಗೆ ಬುದ್ಧಾರೂಢವಾಗ್ತವೆ, ಸ್ವಲ್ಪ ಕಷ್ಟ ಆಗ್ತದೆ. ಆ ಕಾರಣ ಜೀವನಿಷ್ಠವಾಗಿರ್ತಕ್ಕಂಥ ಜೀವನಿಷ್ಠ ಕ್ರಿಯಾಕರಣ ಶಕ್ತಿಯು ಪ್ರಕಟವಾಗಲಿ ಎಂಬ ಈಶ್ವರ ಸಂಕಲ್ಪವೇ ಸ್ವಾತಂತ್ರ್ಯ ದಾನವು. ಜೀವನ ಸ್ವರೂಪ ಧರ್ಮ ಇದಪ್ಪ, ಅವನಿಗೆ ಇಚ್ಛಾ ಇದೆ, ಅವನಿಗೆ ಜ್ಞಾನ ಇದೆ, ಅವನಿಗೆ ಕ್ರಿಯಾಶಕ್ತಿ ಉಂಟು, ಅದು ಅಭಿವ್ಯಕ್ತವಾಗಲಿ ಪ್ರಕಟವಾಗಲಿ ಅನುಭವ ಬರಲಿ ಅಂತ ಅವನು ಸಂಕಲ್ಪ ಮಾಡಿದ್ರೆ ಆಕೆ ಅವು ಮಾಡ್ತಕ್ಕಂಥದ್ದೇ ಆ ಸ್ವಾತಂತ್ರ್ಯ ದಾನ ಎಂಬುದಕ್ಕೆ ಅರ್ಥ. ಇನ್ನ ಪ್ರಕಟವಾಗಲೆಂಬ ಈಶ್ವರ ಸಂಕಲ್ಪವೇ ಸ್ವಾತಂತ್ರ್ಯ ದಾನವು. ತನ್ನ ಸ್ವರೂಪಭೂತವಾದ ಸ್ವಾತಂತ್ರ್ಯಾಂಶವನ್ನು ಅನ್ಯಾಧೀನಗೊಳಿಸುವುದು ಎಂಬ ಅರ್ಥದಲ್ಲ. ದೇವರಿಗೆ ನಾವೇನು ಕೋಯಿಲಿಗೆ ಹೋಗ್ಬೇಕಾಗಿದೆ, ಊರ್ ಬಿಟ್ಟು ಊರಿಗೆ ಬೇರೆ ಕಡೆ ಹೋಗ್ಬೇಕಾಗಿದೆ, ಬಾಯಸ ಬರೋದು ಬಹಳ ದುಡ್ಡು ಗಿಡ್ಡು ಬಂಗಾರ ಬೆಳ್ಳಿ ನಮಗೆ ಯಾರ ಸ್ನೇಹಿತರಿಗೋ ಅಥವಾ ಬ್ಯಾಂಕ್ ಇಟ್ಕೊಟ್ರಪ್ಪ ನಿಮ್ಮದೇನ ಅವ್ರಿಗೆ ಕೊಟ್ಬಿಟ್ವಿ ಹಾಕೊಳ್ಳಕ್ ಬರೋದಲ್ಲ. ಭಗವಂತನಲ್ಲಿ ಆ ಭಗವದ್ಜೀವನಲ್ಲಿ ಇದ್ದುಕೊಂಡು ಆ ತನ್ನ ಗುಣಧರ್ಮವನ್ನ ಅಭಿವ್ಯಕ್ತಿಗೊಳಿಸಬೇಕಾಗ್ತದೆ, ಅದರಿಂದ ಪ್ರತಿಬಿಂಬರ ಗುಣಧರ್ಮ ಅಭಿವ್ಯಕ್ತವಾಗ್ತದೆ. ಅದೇ ಸ್ವಾತಂತ್ರ್ಯ ದಾನ ಅಂದ್ರೆ ತನ್ನ ಈ ಪ್ರಕಾರ ಜೀವನದಲ್ಲಿ ಇರ್ತಕ್ಕಂಥ ಗುಣಧರ್ಮ ಅಭಿವ್ಯಕ್ತವಾಗಲಿ ಅಂತಕ್ಕಂಥ ಭಗವತ್ ಸಂಕಲ್ಪ ವಿಶೇಷ. ಸ್ವಾತಂತ್ರ್ಯ ಅಪಹಾರ ಅಂದ್ರೆ ಅವನಲ್ಲಿ ಇರ್ತಕ್ಕಂಥ ಗುಣಗಳು ಪ್ರಕಟವಾಗದೆ ಹಾಗೆ ಇರಲಿ ಅಂತ ಅರ್ಥ. ಇದು ದಾನ ಅಪಹಾರ, ಸ್ವಾತಂತ್ರ್ಯ ದಾನ ಅಂದ್ರೆ ಹೀಗರ್ಥ, ಸ್ವಾತಂತ್ರ್ಯದ ಅಪಹಾರ ಅಂತ ಹೀಗರ್ಥ. ಇನ್ನ ಮುಂದೆ ಹೇಳ್ತಾ ಇದ್ರೆ ಪ್ರಕಾಶ ಸಂಹಿತಾಗಳ ವಾಕ್ಯ ಕೊಡ್ತಾ ಇದ್ದಾರೆ. ದತ್ತ ಸ್ವಾತಂತ್ರ್ಯ ನಮ್ಮನ ವೈ ಹರಿಹೀಶೇನ ಹರಿಹೀಶೇನ ಹರಿ ಅವನು ಅವನು ಈಶ ಹೌದು. ಈಂ ಅಂದ್ರೆ ಮಹಾಲಕ್ಷ್ಮೀ ದೇವಿ, ಶಂ ಅಂದ್ರೆ ಸುಧ ಆನಂದ. ಮಹಾಲಕ್ಷ್ಮೀ ದೇವಿಯು ಆನಂದ ಪ್ರದನಾಗಿರ್ತಕ್ಕಂತ ಭಗವಂತ, ಮಹಾಲಕ್ಷ್ಮಿಯು ಪ್ರೇರಕನಾಗಿರ್ತಕ್ಕಂಥ ಸ್ವಾಮಿ ಅಂತ ಅರ್ಥ. ಹರಿಶಬ್ದ ಹರಿ ಅಂದ್ರೆ ಯಾಕಂದ್ರು ಅವರ ಸಮಸ್ತ ಜೀವರಾಶಿಗಳ ಬಿಂಬರೂಪ ಅಂತ ಅರ್ಥ. ಸಮಸ್ತ ಜೀವರಾಶಿಗಳ ಬಿಂಬರೂಪವನ್ನ ಜನರಲ್ ಆಗಿ ಕಾಮನ್ ಆಗಿ ಹರಿಶಬ್ದದಿಂದ ಕರೆದಿದ್ದಾರೆ ಅಂತ ತಿಳ್ಕೋಬೇಕು. ಹರಿ ಅಂದ್ಕೊಂಡು ನರಸಿಂಹದೇವರು ಅಂತ ಅರ್ಥ ಮಾಡಬಾರದು. ಹರಿ ಎಲ್ಲ ಬಿಂಬರೂಪ ಹರಿ ಅಲ್ಲ, ಮತ್ತೆ ಎಲ್ಲ ಬಿಂಬರೂಪ ಸಮಸ್ತ ಜೀವರಾಶಿಗಳ ಬಿಂಬರೂಪವನ್ನ ಹರಿ ಎಂಬ ಶಬ್ದದಿಂದ ಶಾಸ್ತ್ರಕಾರರು ಕರೀತಾ ಇದ್ದಾರೆ. ಇದರ್ಥ ದತ್ತ ಸ್ವಾತಂತ್ರ್ಯ ನಾಮನ ವೈ ಹರಿ ಈಶೇನ ಸರ್ವದಾ ಪ್ರೇರಿತ ಕರ್ಮ ಕುರುವಾನೋ ನ ಮೇ ಶಕ್ತಿ ಕಸಂಚನ, ನನ್ನ ಶಕ್ತಿ ಕಸಂಚನ ನ ಇಲ್ಲ ಅಂತ ಅರ್ಥ. ಇದರ್ಥ ಶ್ರೀಹರಿಯ ದತ್ತ ಸ್ವಾತಂತ್ರ್ಯ ನಾಮಕ ರೂಪದಿಂದಲೇ ಸರ್ವದಾ ಪ್ರೇರಿತನಾಗಿ ಸಕಲ ಕೆಲಸವನ್ನು ನಾನು ಮಾಡುತ್ತೇನೆ, ಅನ್ಯಥಾ ಕರ್ಮಶಕ್ತಿ ಇಲ್ಲ. கர்த்தத்துவம் கரணத்துவம் இத்தியாதி எல்லவும் எத் பிரசாதாதிமே சந்தி யாவ பிம்பரூபே பரமாத்ம பிரசாதாந்த அனுகிரா அவர் இச்சா விசேஷா இந்தலேனே சந்தி ந சந்தி எது பேச்சியா இருவதெல்லாம் கர்த்தேனும் ஆனாய் பக்தவன் கர்த்தல்ல பிரகடமாகுவதெல்லாம் கர்த்த ஆனாய் பக்த வந்து சுரூபவன் ஞான மாணவன் தாக்குது சத்திய சங்கல்பனாகத்தக்கந்த பகவந்தா சத்தியவோ நித்தியவோ ஆகிருத்தக்கந்த பதார்த்தங்கள நித்தித்துவன்ன காப்பாடல் என்போதே சதா காப்பாடல் என்போதே அவன் சத்திய சங்கல்பத்த தர்ம அவனுக்குதான் நான் நித்தியவாகிருத்தக்கந்த ஜன பதார்த்தங்களே ஆகலி சேதன பதார்த்தங்களே ஆகலி ஹாலாகலி இருக்கின்ற சங்கல்பம் மாறிது அவனு சத்திய சங்கல்பனாகத்தக்க பகவந்தா அந்த கருசுவதெல்லாம் ஈ பிரகார அல்லி பிரமாணதிந்த அபிஷேகவன்னு வச்சனை மாடித்தாரு பின்னா ಆಗ ಇದುವರೆಗೆ ಹೇಳಿದೆ ಸಮಸ್ತ ಕ್ರಿಯೆ ಜೀವನ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನ ಸಮಸ್ತ ಕ್ರಿಯೆಗಳು ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನ ಅಧೀನಗಳಾಗಿವೆ ಅಂತಕ್ಕಂಥದ್ದಕ್ಕೆ ಶಾಂಡಿಲ್ಯ ತತ್ವ ಅಥವಾ ಶಾಂಡಿಲ್ಯ ಪ್ರೋಕ್ತ ಅಂತಕ್ಕಂಥ ಗ್ರಂಥದಲ್ಲಿ ಹೇಳಿದ್ದಾರೆ ಎಂಬುದಾಗಿ ಆಚಾರ್ಯ ತಮ್ಮ ಗ್ರಂಥದಲ್ಲಿ ಕೋಟ್ ಮಾಡ್ತಾರೆ. ಏನದು ನೋಡ್ರಿ, ಪ್ರತಿಬಿಂಬ ಕ್ರಿಯಾಯಾಶ್ಚ, ಪ್ರತಿಬಿಂಬ ಅಂದ್ರೆ ಜೀವ ಅಂತ ಅರ್ಥ, ಪ್ರತಿಬಿಂಬ ಕ್ರಿಯಾಯಾಶ್ಚ ಬಿಂಬಕ್ರಿಯಾನುಸ್ಯೂತ ಅಂತ, ಬಿಂಬಕ್ರಿಯಾ ಅನುಸ್ಯೂತವಾಗಿ ಉಳ್ಳದ್ದೇ ಪ್ರತಿಬಿಂಬ ಕ್ರಿಯೆ. ಅನುಸ್ಯೂತ ಅಂತಂದ್ರೆ ಮಣಿಗಳಿರ್ತಾವೆ, ಒಂದು ಮಾಲ ಆಗಬೇಕಂದ್ರೆ ಒಂದು ಹಾರ ಆಗಬೇಕಂದ್ರೆ ಮಣಿಗಳಿರ್ತಾವೆ, ನೂರಾರು ಮಣಿಗಳಿರಬಹುದು. ಆ ನೂರಾರು ಮಣಿಗಳ ಮಧ್ಯದಿಂದ ಹೋಲ್ಸ್ ರಂಧ್ರಗಳಿರ್ತವೆ, ರಂಧ್ರಗಳ ಮೂಲಕ ದಾರವನ್ನ ತಂತಿಯನ್ನ ಹೋಲಿಸಿದ ಕಾಲಕ್ಕೆ ಅವೆಲ್ಲವೂ ಒಟ್ಟಾಗಿ ಇದ್ದು ಒಂದು ಹಾರ ಅಂದ್ರೆ ಆ ಮಣಿಗಳು ಏಕತ್ರ ಒಟ್ಟಾಗಿ ಇದ್ದು ಒಂದು ಹಾರ ಅಂತ ಆಗಬೇಕಂದ್ರೆ ಸೂತ್ರೇ ಮಣಿಗಳಾಯ ಆ ಸೂತ್ರ ಅಂತಕ್ಕಂಥದ್ದು ಈ ಒಳಗೆ ಪ್ರವೇಶ ಮಾಡಿ ಅದು ಹಿಡ್ಕೋಬೇಕಾಗ್ತದೆ. ಅದರಂತೆ ಮಣಿಗಳ ಸ್ಥಾನದಲ್ಲಿ ಇರ್ತಕ್ಕಂತಹ ಪ್ರತಿಬಿಂಬರು ಜೀವರಾಶಿಗಳ ವ್ಯಾಪಾರ ಹಾಗೆ ಸಮಸ್ತವೂ ಆಗಬೇಕು ಅಂತಂದ್ರೆ ಆ ಸೂತ್ರ ರೂಪದಲ್ಲಿ ಇರ್ತಕ್ಕಂತಹ ಬಿಂಬರೂಪಿ ಪರಮಾತ್ಮ ಒಪ್ಪು ಸ್ವರೂಪದಲ್ಲಿ ಒಳಗೋಗಬೇಕು, ಲಿಂಗ ಶರೀರದಲ್ಲಿ ಒಳಗೋಗಬೇಕು, ಅಪವ್ಯಕ್ತ ಶರೀರದಲ್ಲಿ, ಅನಿರುದ್ಧ ಶರೀರದಲ್ಲಿ, ಪ್ರಾಕೃತ ಶರೀರದಲ್ಲಿ, ಪಾಂಚಭೌತಿಕ ಸ್ಥೂಲ ಶರೀರದಲ್ಲಿ, ಅವರಲ್ಲಿರ್ತಕ್ಕಂತಹ ಇಂದ್ರಿಯಗಳಲ್ಲಿ, ಅನುರೀಣ ತುಳಕಾಷ್ಟದಲ್ಲಿ ಭಗವಂತ ಆಸ ಒಕ್ಕಾಗಿ ಒಕ್ಕು ವ್ಯಾಪಾರ ಮಾಡಿದ ಕಾಲಕ್ಕೆ ಕ್ರಿಯೆ ಆಗ್ತದೆ. ಅದಕ್ಕೆ ಇದಕ್ಕೆ ಬಿಂಬಕ್ರಿಯಾ ಅನುಸ್ಯೂತ, ಪ್ರತಿಬಿಂಬಕ್ರಿಯೆ ಉಳ್ಳವನು ಜೀವನು ಅಂತ ಶಾಸ್ತ್ರಕಾರ ಕರಿತಾ ಇದ್ದಾರೆ. ಅಲ್ಲಿ ಯಾವ ಕಾಲದಲ್ಲಿ ಏನು ಇಂಡಿಪೆಂಡೆಂಟ್ ಆಗಿ ಮಾಡಲಕ್ಕೆ ಬರುವುದಿಲ್ಲ ಧರ್ಮವೇ ಚೇತನ ಧರ್ಮ. ಪ್ರತಿಬಿಂಬ ಕ್ರಿಯಾಯಶ್ಚ ಬಿಂಬ ಕ್ರಿಯಾನುಶೀಲವನ್ನು ವಿಶ್ಲೇಷಣೆ ಮಾಡಿ ಮಾಡಿಸುವುದರಿಂದ ಇನ್ನ ಎಲ್ಲವೂ ಭಗವಂತನೇ ಮಾಡಿಬಿಟ್ರೆ ಇನ್ನ ಮತ್ತೆ ಜೀವನಿಗೆ ಯಾಕೆ ಫಲ ಬರಬೇಕಪ್ಪ ಅಂಬೋದು ಬರ್ತದೆ ಪ್ರಶ್ನೆಗೆ. ಆ ಪ್ರಶ್ನೆ ಆಗೋಳ್ಕೊಂತ ನೋಡ್ರಿ, ಎಲ್ಲವೂ ಸ್ವತಂತ್ರ ಕರ್ತೃ ಭಗವಂತನೇ ಆಗಿ ಸಕಲ ಕರ್ಮಗಳು ಜೀವನಿಂದ ಭಗವಂತನೇ ಮಾಡಿಸುತ್ತಾನೆ ಎಂಬ ಸಿದ್ಧಾಂತ ಆಯ್ತು. ಈಗ ಮತ್ತೆ ಸಿದ್ಧಾಂತ ಆದ್ರೆ ಮತ್ತೆ ಆ ಕರ್ಮ ಫಲಭಾಗಿಕ್ಕೆ ಫಲಭಾಗಿತ್ವಕ್ಕೆ ಮಾತ್ರ ಯಾಕೆ ಜೀವನನ್ನ ಹೊಣೆಯಾಗಿ ಮಾಡ್ತೀರಿ ನೀವು ಅಂಬೋ ಪ್ರಶ್ನೆ. ಇನ್ನು ವಿಧಿ ಉಂಟು, ನಿಷೇಧ ಮಾಡ್ರಿ, ಇದು ಬಿಡ್ರಿ ಅಂತ ಹೇಳ್ತಾರಲ್ಲ, ಇದು ಯಾರಿಗೋಸ್ಕರ ಏತಕ್ಕೋಸ್ಕರ ಅಂಬೋ ಪ್ರಶ್ನೆ ಬರ್ತಾಳೆ. ಆ ಪ್ರಶ್ನೆಯನ್ನು ಸ್ವಲ್ಪ ನಾವು ವಿಚಾರ ಮಾಡಬೇಕೀಗ. ವಿಧಿ ನಿಷೇಧ ಶಾಸ್ತ್ರದಲ್ಲಿ ಇದು ಮಾಡು, ಇದು ಮಾಡಿದ್ರೆ, ಇದನ್ನ ಹೀಗೆ ಮಾಡಿದರೆ, ಫಲಾಪೇಕ್ಷದಿಂದ ಮಾಡಿದರೆ ಪುಣ್ಯ ಫಲ ಫಲ ಸಿಗುತ್ತದೆ, ಪುಣ್ಯ ಬರ್ತದೆ. ಮಾಡಬೇಕಾದ್ದನ್ನು ಮಾಡದೇ ಇರುವುದು, ಮಾಡಬಾರದ್ದನ್ನು ಮಾಡುವುದು ಅದಕ್ಕೆ ನಿಷೇಧ ಅಂತ ಬಂದು ಅದರಿಂದ ಪಾಪ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಪುಣ್ಯ ಪಾಪಗಳು ಮಾಡ್ತಿರೋದು ಪುಣ್ಯದ ಅನುಭವಕ್ಕೆ ಸ್ವರ್ಗಾದಿ ಲೋಕಗಳಿಗೆ ಅನುಭವಿಸೋದು, ಪಾಪದ ಅನುಭವವನ್ನ ನರಕಾದಿಗಳ ಲೋಕಗಳಿಗೆ ಅನುಭವಿಸಿ ಅದು ಸ್ವಲ್ಪ ಇದು ಸ್ವಲ್ಪ ಇರಲಕ್ಕಾಗಿ ಮತ್ತೆ ಪುಣ್ಯ ಮತ್ತೆ ಲೋಕಂ ವಿಶಂತಿ ಅಂತಂಬ ಪ್ರಮಾಣಕ್ಕನುಗುಣವಾಗಿ ಮತ್ತೆ ಭೂಮಿ ಮೇಲೆ ಹುಟ್ಟಿ ಎರಡು ಮಾಡೋದು ಶುರು ಮಾಡೋದು ಹೀಗೆಲ್ಲ ಆಗ್ತದೆ. ಇದೇನದೇ ಸಕ ನಿಷ್ಠಾದಿಂದ ಮಾಡಿದರೆ ಅದಕ್ಕೇನು ಅಂತ ಒಟ್ಟಿಗೆ ಏನೇ ಇಲ್ಲಿ ಸ್ವಾತಂತ್ರ್ಯವೇ ಇಲ್ಲ ಅಂತಂದು ಅಂದ ಬಳಿಕ ಮತ್ತೆ ಜೀವನಿಗೆ ಯಾಕೆ ಇದು ಕಟ್ಟಿ ಉಣಿಸ್ತೀರಿ ಫಲಗಳಂತಂಬುವ ಪ್ರಶ್ನೆ ಬರ್ತದೆ. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ದೇವ್ ಕೃಷ್ಣ ಹೇಳ್ತಾ ಇದ್ದಾನೆ ಭಗವದ್ಗೀತಾ ಒಳಗೆ, ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಎಂಬುದು ವಾಕ್ಯ. ಈ ಒಂದು ಕರ್ಮ ಆಗಬೇಕು ಅಂದ್ರೆ ಈ ಮೂರು ಆಸ್ಪೆಕ್ಟ್ಸ್ ಇರಬೇಕು ಅಂತ ಇದ್ದಾರೆ. ಅದೇ ಪ್ರಕಾರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಕೇನ ದೇವರ ವಾಕ್ಯವನ್ನ ಒಂದು ಉದಾಹರಣೆ ಮಾಡ್ತಾರೆ ಮಹಾಭಾರತ ತಾತ್ಪರ್ಯ. ಏನದು? ಯತ್ನೋ ಯಥೋ ಹಠಕರ್ಮ ಪ್ರಯುಕ್ತ ಅಂತ ಸುಲಭ ಮಾಡಿ ಹೇಳ್ತಾ ಇದ್ದಾರೆ. ಏನಪ್ಪ ಅದು ವಾಕ್ಯ ಸಂಪೂರ್ಣ ಅಂದ್ರೆ ಸ್ವಭಾವಾಖ್ಯ ಯೋಗ್ಯತಾ ಯಾ ಹಠಾಖ್ಯ ಯಾ ಅನಾದಿ ಸಿದ್ಧ ಸರ್ವ ಜೀವೇಶು ನಿತ್ಯ ಸಾ ಕಾರಣ ಪ್ರಥಮಂತು ತೃತೀಯಂ ಅನಾದಿ ಕರ್ಮೈವ ತಥಾ ತೃತೀಯ ಜೀವ ಪ್ರಯತ್ನ ಪೌರುಷಾಖ್ಯ ಸ್ಥದೇತತ್ರಯ ವಿಷ್ಣೋರ್ವಶಗಂ ಸದೈವ ನ ಕಶ್ಯಚಿನ್ನ ಕಶ್ಯಚಿನ್ನ ವಶೇ ಸಾ ಕಶ್ಯಚಿನ್ನ ವಶೇ ವಾಸುದೇವ ಪರಾಪರ ಪರಮೋಸೌ ಸ್ವತಂತ್ರ ಎಂಬುದು ಮಹಾಭಾರತ ತಾತ್ಪರ್ಯದಲ್ಲಿರತಕ್ಕಂತಹ ವಾಕ್ಯ. ಇದನ್ನ ಎಲ್ಲರೂ ಕೋಟ್ ಮಾಡಿ ಜೀವನಿಗೆ ಒಂದು ಪ್ರಯತ್ನ ಮಾಡತಕ್ಕಂತಹದ್ದು ಉಂಟು. ಆ ಉಂಟು ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಉಂಟು ಎಂಬ ಅಭಿಪ್ರಾಯ ಕೊಡ್ತ ಅದೇ ಭ್ರಮದೊಳಗೆ ಹೇಳ್ತಕ್ಕಂತಹದ್ದು ಉಂಟು. ಇಲ್ಲಿ ಭ್ರಮಕ್ಕೆ ಅವಕಾಶವೇ ಇಲ್ಲ, ಸ್ಪಷ್ಟ ವಾಕ್ಯ ಉಂಟು. ಸ್ವಲ್ಪ ಇದನ್ನು ವಿಚಾರ ಮಾಡೋಣ, ಸ್ವಲ್ಪ ಆಸಕ್ತಿ ಚಿತ್ತರಾಗಿ ಇಲ್ಲಿ ಮನಸ್ಸಿಟ್ಟು ಪುನಃ ಕೇಳ್ಬೇಕು. ತಾವು ಏನದೇ ಮೂರು ಕಾರಣ ಅಂತ ಹೇಳ್ತಾರೆ ಒಂದು ಕೆಲಸ. ಸ್ವಭಾವ, ಜೀವನ ಸ್ವಭಾವ ಅಂದ್ರೆ ಜೀವನ ಸ್ವರೂಪ, ಜೀವನ ಸ್ವಭಾವ ಅಂತ ಕರೀತಾರೆ. ಕಾರ್ಯ ನಿರ್ವಹಣೆ ಆಗೋ ಕಾಲಕ್ಕೆ ಬೇರೆ ಬೇರೆ ಹೆಸರಿನಿಂದ ಕರೆದು ಆ ಕರೆ ಯಾಕೆ ಕರೀತಾರೆ? ಆಯಾ ಕಾರ್ಯ ನಿರ್ವಹಣೆ ಆಗ್ಬೇಕು ಅದಕ್ಕೆ ಬೇರೆ ಹೆಸರಿಂದ ಕರೀತಾ ಇದ್ದಾರೆ. ಅದು ಸ್ವಭಾವ. ಸ್ವಭಾವ ಅಂತಂದ್ರೆ ಒಂದೇ, ಯೋಗ್ಯತ ಅಂತಂದ್ರೆ ಒಂದೇ, ಹಠ ಹಠ ಅದು ಗುಣಧರ್ಮ, ಜೀವನ ಸ್ವರೂಪ. ಈ ಕೆಲಸ ಹೀಗಾಗ್ಲಿಕ್ಕೆ ಬೇಕು ಅಂತಕ್ಕಂಥ ಒಂದು ತೀರ್ಥ ಅಂತ ಹೇಳಿ ಅದಕ್ಕೆ ಹಠ ಅಂತ ಕರಿತಾ ಇದ್ದರು. ಸ್ವಸ್ವರೂಪ ಯೋಗ್ಯ ಸ್ವರೂಪದ ಸ್ವಭಾವ, ಸ್ವರೂಪ ಯೋಗ್ಯತ ಅಂದ್ರೆ ಒಂದೇ, ಹಠ ಅಂತ ಒಂದು. ಇದು ನಾಡಿ ಸಿದ್ಧ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸರ್ವ ಜೀವೇಶು ನಿತ್ಯ, ಸರ್ವ ಜೀವರಾಶಿಗಳಲ್ಲಿ ನಿತ್ಯವಾಗಿ ಸ್ವರೂಪಭೂತವಾಗಿರ್ತಕ್ಕಂಥ ಗುಣಧರ್ಮ ಜೀವನದ್ದೇ ಆಗಿರ್ತಕ್ಕಂಥದ್ದು. ಇದು ಒಂದು ಕಾರ್ಯ ಜೀವನಿಗೆ ಲೀಗಲಿ ಅಂತ ಏನು ಉಂಟಲ್ಲ, ಜೀವನ ಸ್ವರೂಪದ ಮೇಲೆ ಅದು ಯಾರೋ ದೇವರು ಕೊಟ್ಟದ್ದಲ್ಲ. ಅದು ಜೀವನು ಅದೇ ಲಿಂಗ ಶರೀರ ಅಂತಂಬೋ ಕವಚದಿಂದ ಅಥವಾ ಗೂಡಿನಿಂದ ಸಹಿತವಾಗಿಯೇ ಇದ್ದಾನೆ. ಈ ಕೋರು ಕೋರು ಬಸಪ್ಪ ಅಂತೇಳಿ ಮಳೆಗಾಲದೊಳಗೆ ಹಳ್ಳಿ ಕಾಲ ಬಂದ ಕಾಲಕ್ಕೆ ಮಳೆ ಬಿದ್ದ ಕಾಲಕ್ಕೆ ನೋಡಬಹುದು. ಆ ಕೋರು ಕೋರು ಬಸಪ್ಪ ಅಂತ ಒಂದು ಶೆಲ್ ಇರ್ತದೆ, ಆ ಶೆಲ್ ಒಳಗೆ ಎರಡು ಕೋರು ಇರ್ತಕ್ಕಂಥ ಒಂದು ಪ್ರಾಣಿ ಇರ್ತದೆ. ಆ ಶೆಲ್ಲಿಂದ ಅದು ಹೊರಗೆ ಬಂದು ಆ ಕೋರ್ನ ಕುಚ್ಚಿಗೆ ಕೋರನ್ನ ಮುಂದೆ ಕುಚ್ಚಾಕ್ತದೆ. ಓದೆ ಅದಕ್ಕೆ ಆ ಸರದೇ ಬರೀ ಶೆಲ್ ಅಂದ್ಕೊಂಡಿದ್ದೀರಾ ಅದ್ರೊಳಗೆ ಇದಲ್ಲ. ಹಾಗೆ ಆ ಶೆಲ್ಲಿನ ಸಹಿತವಾಗಿಯೇ ಇರ್ತದೆ ಆ ಕೋರ್ ಕೋರ್ ಬಸಪ್ಪ ಅಂತಕ್ಕಂಥ ಪ್ರಾಣಿ. ಅದರಂತೆ ಈ ಜೀವಿಯಾಗಿರ್ತಕ್ಕಂಥವನು ಆ ಶೆಲ್ಲು, ಆ ಕೋರ್ ಕೋರ್ ಬಸಪ್ಪನ ಶೆಲ್ ಹಾಗೋ ಅದರಂತೆ ಲಿಂಗ ಶರೀರ ಅಂತಕ್ಕಂಥ ಒಂದು ಶೆಲ್ಲು ಕೂರು ಕವಚ ಅದರಿಂದ ಸಹಿತವಾಗಿಯೇ ಅನಾದಿ ಕಾಲದಿಂದ ಇದ್ದಾನೆ. ಆದರೆ ಅದು ಅನಾದಿ, ನಿತ್ಯ ಅಲ್ಲ ಅದು, ಅದು ಸಾಧನದಿಂದ ಹೋಗಿ ಬಿಡ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಅದು ಹೋಗ್ಲಕ್ಕಾಗೇ ಸಾಧನ. ಅದು ಏನು ಯಾವ ಜ್ಞಾನ ತಿಳ್ಕೊಂಡ ಅತಿಮೇ ಜ್ಞಾನ ತಿಳ್ಕೊಂಡು ಹೋಗ್ತದೆ ಎಂಬುದಕ್ಕಾಗಿ ಈ ಉಪನ್ಯಾಸದ ಪ್ರಸಕ್ತಿ ಇರ್ತಕ್ಕಂಥದ್ದು. ಮತ್ತೊಮ್ಮೆ ಜ್ಞಾಪಿಸ್ತಾ ಇದ್ದೀನಿ. ಆ ಗೈರಾತಿಗೆ ಎರಡನೇ ಕಾರಣ ಯಾವ್ದಪ್ಪ? ಅನಾದಿ ಸಿದ್ಧ. ಇದು ದ್ವಿತೀಯಂ ಅನಾದಿ ಕರ್ಮ ಇಲ್ಲ, ಅನಾದಿ ಕರ್ಮದ ಬೀಜಗಳು ಅಂತಕ್ಕಂಥದ್ದು ಆ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಲಿಂಗ ಸಿರಿಯಲ್ಲಿ ಉಂಟು. ಅದು ಎರಡನೇ ಕಾರಣ. ತಥಾ ತೃತೀಯ ಜೀವ ಪ್ರಯತ್ನ, ಮೂರನೇ ಕಾರಣ ಜೀವ ಪ್ರಯತ್ನ. ಆ ಜೀವ ಪ್ರಯತ್ನ ಎಂಬುದನ್ನೇ ಇನ್ನೊಂದು ಶಬ್ದದಿಂದ ಕರೀತಾ ಇದ್ದಾರೆ. ಪೌರುಷ, ಪೌರುಷ ಜೀವನ, ಪೌರುಷ ಅಂದ್ರೆ ಒಂದೇ, ಜೀವನ ಪ್ರಯತ್ನ ಅಂತ ಒಂದೇ. ಇದು ಅವನ ಸ್ವರೂಪಭೂತ ಗುಣಧರ್ಮ. ಇದೆಲ್ಲ ಸೇರಿದ್ರೆ ಜೀವ ಕರ್ತೃ ಅಂತ ಅಂತಾರೆ. ಯಾಕಂದ್ರೆ ಜೀವನ ಪ್ರಯತ್ನ ಅಂಬೋದು. ಆದ್ರೆ ಇವೆಲ್ಲವೂ ಇಷ್ಟ ಏನದು ಮೂರು ಕಾಲ ಒಂದು ಕರ್ಮ ಆಗಬೇಕಂದ್ರೆ ಜೀವನ ಸ್ವಭಾವಕ್ಕೆ ಅನುಗುಣವಾಗಿ ಕರ್ಮ ಆಗ್ತದೆ. ಅನಾದಿ ಲಿಂಗ ಸೇರಿರತಕ್ಕಂಥ ಅನಾದಿ ಕರ್ಮಕ್ಕೆ ಅನುಗುಣವಾಗಿ ಕರ್ಮ ಆಗ್ತದೆ. ಜೀವ ಪ್ರಯತ್ನಕ್ಕೆ ಅನುಗುಣವಾಗಿ ಕರ್ಮ ಆಗ್ತದೆ ಅಂತ ಇದ್ದಾಯ್ತು. ಜೀವ ಪ್ರಯತ್ನ ಪೌರುಷಾಖ್ಯ ಏತತ್ರ ಇಲ್ಲಿಗೆ ಬಿಟ್ಟು ಬರ್ತಾರೆ ಕೆಲವು ಜಿಜ್ಞಾಸುಗಳು. ಹಾಗೆ ಅಲ್ಲಿ ಬಿಟ್ಟು ಪ್ರಯೋಜನ ಮುಂದೆ ಆಚಾರ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ನೋಡ್ರಿ, ಏತತ್ರ ಈ ಮೂರೂ ಗುಣಧರ್ಮಗಳು ವಿಷ್ಣೋರ್ ವಶಗಂ ಸದೈವ. ಈ ಮೂರೂ ಗುಣಗಳು ಸದಾ ಸದಾ ಕಾಲದಲ್ಲಿ ಅಂದ್ರೆ ಆಯ್ತು, ಅಸುಜರಾಶಿಯಲ್ಲಿ ಸೃಷ್ಟಿಗೆ ಬಂದ ಕಾರಣ ಮೋಕ್ಷದಲ್ಲಿಯೂ ಕೂಡ ಈ ಮೂರೂ ಗುಣಧರ್ಮಗಳು ಭಗವಂತನ ವಶವಾಗಿಯೇ ಇರ್ತವೆ. ಅಂತ ಭಗವಂತ ಈ ಮೂರೂ ಜೀವರ ಗುಣಧರ್ಮಗಳನ್ನು ತನ್ನ ವಶಲಿಟ್ಟುಕೊಂಡಿರ್ತಕ್ಕಂತಹ ಭಗವಂತ ತಾನು ಯಾರ ವಶ ನಾನಾದರೂ ಬೇರೆಯವರ ವಶದಲ್ಲಿ ಇರಬಹುದೋ ಅಂತ ಸಹ ಅಂತಹ ಭಗವಂತ ಸಸ್ಯ ಚಿನ್ನ ವಶೆ ಯಾರ ವಶದಲ್ಲೂ ಅವನಿಗೆ ಇಲ್ಲ. ಅವನು ವಾಸುದೇವ ಪರಮಾತ್ಮರ ಲಕ್ಷ್ಮೀದೇವಿಗಿಂತ ಉತ್ತಮನು. ಪರಮೋಸೌ ಅಸೌ ಶ್ರೀಯಬ್ರಿಂದ ವಾಸುದೇವ ಸ್ವತಂತ್ರ ಅವರು ಸ್ವತಂತ್ರ. ಈ ಪ್ರಕಾರ ಅದರಲ್ಲಿ ಕನ್ನಡದಲ್ಲಿ ಓದಿ ತಿಳಿಸ್ತಾ ಇದ್ದೆ. ಜೀವಸ್ವಭಾವವೆಂಬುದೇ ಯೋಗ್ಯತೆ, ಅದು ಹತ ಎಂದು ಕರೆಯಲ್ಪಡುತ್ತದೆ. ಈ ಯೋಗ್ಯತೆ ಅಥವಾ ಹತವು ಸರ್ವ ಜೀವರಲ್ಲಿ ಅನಾದಿ ಸಿದ್ಧವೂ ನಿತ್ಯವೂ ಆಗಿದೆ. ಜೀವರ ನಾನಾ ವಿಧ ಕರ್ಮ ಪ್ರವೃತ್ತಿಗೆ ಇದು ಮೊದಲನೆಯ ಕಾರಣ, ಅನಾದಿ ಕರ್ಮವು ಎರಡನೆಯ ಕಾರಣ, ಪೌರುಷವೆಂದು ಕರೆಯಲ್ಪಡುವ ಜೀವ ಪ್ರಯತ್ನವು ಮೂರನೆಯ ಕಾರಣ. ಈ ಮೂರೂ ಸರ್ವ ಶ್ರೀ ವಿಷ್ಣು ವಶ. ವಿಷ್ಣು ಮಾತ್ರ ಯಾರ ವಶನೂ ಅಲ್ಲ, ಪರಾತ್ಪರನ ಅರ್ಥಾತ್ ಲಕ್ಷ್ಮೀದೇವಿಗಿಂತ ಅನಂತ ಗುಣಾಧಿತನು, ಸರ್ವೋತ್ತಮನು, ಸ್ವತಂತ್ರನು. ಈ ಪ್ರಕಾರ ಜೀವನು ಪರಾಧೀನ ಕರ್ತನಾದುದರಿಂದ ತನ್ನಿಂದ ಸಂಭವಿಸಿದ ಕರ್ಮಗಳ ಫಲಗಳನ್ನು ಭೋಗಿಸಲೇಬೇಕು. ಭೋಗಿಸುವಂತೆ ಶ್ರೀಹರಿಯೇ ಮಾಡುತ್ತಾನೆ. ಫಲಭೋಗವೂ ಆತನ ಅಧೀನವೇ. ಶ್ರೀಹರಿಯು ಪ್ರೇರಕನಾದರೂ ಆತನು ಪೂರ್ಣ ಕಾಮನೂ ನಿರಪೇಕ್ಷನು, ಸ್ವತಂತ್ರನೂ ಆದುದರಿಂದ ಜೀವನಿಂದ ಮಾಡಿಸಿದ ಕರ್ಮಗಳ ಫಲಕ್ಕೆ ಪಾತ್ರನಲ್ಲ. ಯೋಗ್ಯಾಯೋಗ್ಯ ಒಳ್ಳೆಯದು ಕೆಟ್ಟದು ಸಕಲ ಕರ್ಮಗಳ ಘಟನೆಗೆ ಅವಶ್ಯಕವಾದ ಐದು ಕಾರಣ ವಸ್ತುಗಳಲ್ಲಿ ಜೀವನು ಒಬ್ಬನು. ಅವುಗಳಲ್ಲಿ ಪ್ರಧಾನವಾದ ಕಾರಣ ಶ್ರೀಹರಿ ಒಬ್ಬನೇ ಸ್ವತಂತ್ರನು, ಉಳಿದ ನಾಲ್ಕು ಕಾರಣಗಳು ಆತನ ಅಧೀನಗಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನೇನು ಕಾರಣ ಇತ್ಯಾದಿಗಳಂತೆಂಬುದನ್ನ ನಾವು ಸಾಯಂಕಾಲದ ಉಪನ್ಯಾಸದಲ್ಲಿ ಹೇಳೋಣ ಅಂತೆಂಬಲ್ಲಿಗೆ ಯಥಾಪದಿ ಪ್ರವೇಯ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಇಂದಿರಾರಮಣ ಗೋವಿಂದ ಗೋವಿಂದ, ರಾಜಾಜರಾಜ ಗುರು ಸಾರ್ವಭೌಮರದ ಗೋವಿಂದ ಗೋವಿಂದ.